अयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युत अनन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्री गुरुभ्यो नमः हरिः ओम। गरुड देवरु पुनः ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ। ಕೃತ್ವಾ ಪಾಪಾನಿ ಮನುಜಾಃ ಪ್ರಮಾದಾತ್ ಬುದ್ಧಿತೋಪಿ ವಾ ನಯಾಂತಿ ಯಾತನಾಃ ಯಾಮ್ಯಾಃ ಕೇನೋಪಾಯೇನ ಕಥತಾಂ। ಮನುಷ್ಯರು ಪಾಪಗಳನ್ನು ಮಾಡಿದರು, ತಮ್ಮ ಪ್ರಮಾದದಿಂದಲೋ ಅಥವಾ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಾರೆ, ಆ ಪಾಪಗಳು ಮಾಡಿದರೂ ಅವರು ಯಮಧರ್ಮರಾಜರ ಹತ್ರ ಯಾತನೆಗಳು ಪಡಬಾರದು, ಅದಕ್ಕೇನಾದರೂ ಉಪಾಯ ಇದ್ದರೆ ಹೇಳಿ। ಸಂಸಾರ ಅರ್ಣವ ಮಗ್ನಾನಾಂ ನರಾಣಾಂ ದೀನಚೇತಸಾಂ ಪಾಪೋಪಹತ ಬುದ್ಧೀನಾಂ ವಿಷಯೋಪಹತಾತ್ಮನಾಂ। ಈ ಸಂಸಾರದಲ್ಲಿ ಮುಳುಗಿರ್ತಾರೆ ಈ ಜನವೆಲ್ಲ, ಅವರಿಗೆಲ್ಲ ಒಂದು ಉಪಾಯವನ್ನು ಹೇಳಿಕೊಡಬೇಕು ಅಂತ ದೇವರನ್ನ ಕೇಳಿದಾಗ, ಅಯ್ಯ ವಿಶೇಷವಾಗಿ ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯಲಿಕ್ಕೆ ನೋಡಬೇಕು, ನಿಜವಾಗಿ ನಮ್ಮನ್ನು ಸಂಸಾರದಿಂದ ಉದ್ಧಾರ ಮಾಡೋದು ಯಾರು ಅಂದರೆ ನಾವು ಪಡೆದಂಥ ಜ್ಞಾನ। ಎರಡನೆಯದು ಮಕ್ಕಳು, ಒಂದು ವೇಳೆ ಮಕ್ಕಳಿಲ್ಲದಿದ್ದರೆ ಗತಿಯ ಆಗುತ್ತಾ ಇಲ್ವ? ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನನ್ನು ಚಿಂತನೆ ಮಾಡುತ್ತಾ ಇರತಕ್ಕಂಥವರಿಗೆ ಭಗವಂತನೇ ಯಾರೋ ಒಬ್ಬರನ್ನು ಒದಗಿಸಿ ಅನುಗ್ರಹ ಮಾಡುತ್ತಾನೆ, ಒಳ್ಳೆ ಧರ್ಮ ಕರ್ಮಗಳನ್ನು ಮಾಡುತ್ತಾ ಇರತಕ್ಕಂಥವರಿಗೆ ಭಗವಂತನೇ ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ। ಹಿಂದೆ ತ್ರೇತಾಯುಗದಲ್ಲಿ ಬಭ್ರುವಾಹನ ಅಂತ ಒಬ್ಬ ರಾಜ ಇದ್ದ, ಆ ರಾಜನಿಗೆ ವಿಶೇಷವಾಗಿ ಪ್ರಜೆಗಳ ಪಾಲನೆಯಲ್ಲಿ ತುಂಬ ಹಿತವಿತ್ತು, ಧರ್ಮದಿಂದ ಪಾಲನೆ ಮಾಡ್ತಾ ಇದ್ದ। ಅಂಥ ರಾಜ ಒಂದು ದಿನ ವಿಶೇಷವಾಗಿರತಕ್ಕಂಥ ಬೇಟೆಗೆ ಹೋಗ್ತಾ ಇದ್ದಾನೆ। ಬೇಟೆಗೆ ಹೋದಂಥವನಿಗೆ ಯಾವುದೋ ಒಂದು ಮೃಗ ಒಂದು ವನದಿಂದ ಒಂದು ವನಕ್ಕೆ ಹೋಗ್ತಾ, ಅದರ ಹಿಂದೆಯೇ ರಾಜ ಹೋಗ್ತಾ ಇದ್ದಾನೆ। ಅಂಥ ಕಾಲಕ್ಕೆ ರಾಜ ಒಂದು ಕಡೆ ಒಂದು ಸರೋವರಕ್ಕೆ ಹೋಗಿ ಅಲ್ಲಿ ಕುದುರೆ ಸಹಿತವಾಗಿ ನೀರಿಗೆ ಇಳಿದು ನೀರನ್ನು ಪಾನ ಮಾಡಿ, ಆ ಸರೋವರದ ದಡದಲ್ಲಿ ಒಂದು ವೃಕ್ಷವಿದ್ದರೆ ಆ ವೃಕ್ಷದ ದಡದಲ್ಲಿ ತಾನು ಕೂತಿದ್ದಾನೆ, ವಿಶ್ರಾಂತಿಯನ್ನು ಪಡೀತಾ ಇದೆ ಮಲಗಿ. ಆ ವೃಕ್ಷದಲ್ಲಿ ಒಂದು ಪ್ರೇತವಿತ್ತು. ಆ ಪ್ರೇತ ಕೆಳಗೆ ಬಂದು ರಾಜನ ಜೊತೆಗೆ ಮಾತಾಡ್ತಾ ಇದೆ. ರಾಜನನ್ನ ನೋಡಿದ ಕೂಡಲೇ ಈತನಿಂದಾಗಿ ನನಗೆ ಸದ್ಗತಿ ಆಗುತ್ತೆ ಅಂತ ಪ್ರೇತಕ್ಕೆ ಕಾಣಿತು. ಅದಕ್ಕೆ ಪ್ರೇತ ರಾಜನ ಹತ್ರ ಬಂದು ನಮಸ್ಕಾರ ಮಾಡುತ್ತೆ. ಹೇ ರಾಜ, ನಿನ್ನನ್ನು ನೋಡಿದ ಕೂಡಲೇ ನನಗೆ ಸದ್ಗತಿ ಆಗುತ್ತೆ ಅಂತ ಆಯ್ತಯ್ಯ, ನಿನಗೆ ನಮಸ್ಕಾರ. ಆವಾಗ ರಾಜ ಕೇಳುತ್ತಾನೆ, ಹೇ ಕೃಷ್ಣವರ್ಣ ಕರಾಲಾಸ್ಯ, ಕಪ್ಪಾದಂಥ ಮುಖ ಇರತಕ್ಕಂಥ ಈ ಪ್ರೇತ, ನಿನಗೆ ಈ ದುರ್ಗತಿ ಯಾಕೆ ಬಂತು, ಯಾವ ಕರ್ಮದಿಂದ ಬಂತು ಅಂತ ಹೇಳಿದಾಗ ಅವಾಗ ಹೇಳ್ತಾ ಬರ್ತಾನೆ, ನನ್ನ ಹೆಸರು ಸುದೇವ ಅಂತ, ನಾನೊಬ್ಬ ವೈಶ್ಯ, ಮಹೋದಯಪುರದಲ್ಲಿದ್ದೆ, ನಾನು ಎಲ್ಲ ಧರ್ಮ ಕರ್ಮಗಳನ್ನು ಎಲ್ಲವನ್ನು ಮಾಡಿದ್ದೆ, ಆದರೆ ನನ್ನ ಮಕ್ಕಳಿದ್ದಿಲ್ಲ, ಸದ್ಗತಿಯಾಗಲಿಕ್ಕೆ ಬೇಕಾದ ಜ್ಞಾನ ಪಡ್ಕೊಂಡಿದ್ದಿಲ್ಲ, ಧರ್ಮ ಕರ್ಮಗಳು ಮಾತ್ರ ಮಾಡಿದ್ದೆ, ಆದರೆ ನನಗೆ ಕರ್ಮ ಯಾರೂ ಮಾಡಿಲ್ಲ, ಆದ್ದರಿಂದ ಸದ್ಗತಿಯಾಗಿಲ್ಲ, ಹೀಗಿದ್ದೇನೆ. ನನಗೂ ಸಂಶಯವಿತ್ತು, ನಾ ಮಾಡಿದ ಧರ್ಮ ಕರ್ಮಗಳು ಪುಣ್ಯ ಯಾಕೆ ಕೊಡಲಿಲ್ಲ ಅಂತ. ಈಗ ಗೊತ್ತಾಗ್ತಾ ಇದೆ, ನಾನು ಮಾಡಿದ ಧರ್ಮ ಕರ್ಮಗಳಿಂದ ಭಗವಂತ ನಿನ್ನ ಕಳಿಸಿದ್ದಾನೆ ಅಂತ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಂಥ ಕಾಲಕ್ಕೆ ರಾಜ ಹೇಳ್ತಾನೆ, ಏನು ಮಾಡಿದರೆ ನಿಮಗೆ ಸದ್ಗತಿ ಆಗುತ್ತೆ ಹೇಳು. ಅವಾಗ ಹೇಳ್ತಾ ಇದ್ದಾರೆ, ನಾನು ವಿಶೇಷವಾಗಿ ಸದ್ಗತಿಯನ್ನು ಪಡೆಯಬೇಕಾದರೆ ನಾರಾಯಣ ವಿಧಿಯನ್ನು ಮಾಡಬೇಕು. ಕಲಶಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ದಿಕ್ಪಾಲಕರನ್ನು ಆವಾಹನೆ ಮಾಡಿ ಅವರ ಪೂಜಾ ಮಾಡಿ ಆ ಕಲಶಗಳ ಎದುರಿಗೇನೆ ವಿಶೇಷವಾಗಿ ಔರ್ಧ್ವ ದೈಹಿಕ ಕ್ರಿಯೆ, ಹೋದಾಗ ಏನು ಕ್ರಿಯೆಗಳನ್ನು ಮಾಡಬೇಕು ಅವೆಲ್ಲವನ್ನು ವಿಶೇಷವಾಗಿ ತಾನು ಕೊಡಬೇಕು, ಮಾಡಬೇಕು, ಮಾಡಿದರೆ ನನ್ನ ಸದ್ಗತಿ ಆಗುತ್ತೆ. ಆದರೆ ನನಗೆ ಯಾರೂ ಇಲ್ಲ, ನೀನು ಕ್ಷತ್ರಿಯ, ನಾನು ವೈಶ್ಯ, ಆದರೆ ನಾಲ್ಕು ವರ್ಣದವರಿಗೂ ಬಂಧುವಾದವ ರಾಜ, ಆ ಕಾರಣ ನೀನು ಮಾಡಿದರೆ ನನಗೆ ಬರುತ್ತೆ ಅಂತ ಹೇಳಿದಾಗ ರಾಜ ಸರಿ ಅಂತ ಹೇಳುತ್ತಾನೆ. ಆ ವೈಶ್ಯ ಪ್ರೇತ ತನ್ನ ಹತ್ತಿರ ಒಂದು ನೀಲ ರತ್ನ ಮಣಿ ಇರುತ್ತೆ, ಆ ಮಣಿಯನ್ನು ರಾಜನಿಗೆ ಕೊಟ್ಟು ಅದೃಶ್ಯನಾಗ್ತಾನೆ. ರಾಜ ತನ್ನ ಸೈನ್ಯ ಬಂದ ಕೂಡಲೇ ತಾನು ತನ್ನ ರಾಜ್ಯಕ್ಕೆ ಹೊರಟು ಹೋದ ಮೇಲೆ ಆ ಪ್ರೇತಕ್ಕೆ ಸದ್ಗತಿಯಾಗತಕ್ಕಂಥ ನಾರಾಯಣ ವಿಧಿಯನ್ನು ಮಾಡಿ ಅದೇ ಕ್ರಮದಲ್ಲಿ ವಿಶೇಷವಾದ ಔರ್ಧ್ವ ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ, ಅದರಿಂದ ಪ್ರೇತಕ್ಕೆ ಸದ್ಗತಿಯಾಯಿತು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ತತ್ವಜ್ಞಾನ ಪಡೆದವರಿಗೆ ಭಗವಂತನೇ ವ್ಯವಸ್ಥೆ ಮಾಡುತ್ತಾನೆ, ಹಾಗೆ ಜೀವನ ಇಡೀ ಧರ್ಮ ಕರ್ಮಗಳನ್ನು ಮಾಡಿದರೆ ಭಗವಂತನೇ ಅವರಿಗೆ ಸದ್ಗತಿಯಾಗಲಿಕ್ಕೆ ವ್ಯವಸ್ಥೆಯನ್ನು ಮಾಡುತ್ತಾನೆ, ಹೆದರಬೇಡಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ಸುಕೃತಿಯಾದವ ಅವನಿಗೆ ಸದ್ಗತಿಯಾಗಬೇಕಾದರೆ ಆಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ವದಸುಕೃತಿ ನಾಂ ಮಮ ಕರ್ತವ್ಯಾಸ ಯಥಾ ಪುತ್ರೈಹಿ ತಥಾ ಚ ಕಥಯ ಪ್ರಭೋ. ಧರ್ಮವಂತರಾದವರು ವಿಶೇಷವಾಗಿ ಹೋದಾಗ ಮಾಡಬೇಕಾದ ಕ್ರಿಯೆ, ಹೋಗುವಾಗ ಮಾಡಬೇಕಾದ ಕ್ರಿಯೆ, ಮಕ್ಕಳು ಏನು ಮಾಡಬೇಕು ಅದನ್ನು ಹೇಳಿ. ಆವಾಗ ಭಗವಂತ ಹೇಳ್ತಾ ಇದ್ದಾನೆ, ಸಾಧು ಪೃಷ್ಟಂ ತ್ವಯಾ ತಾರ್ಕ್ಷ್ಯ ಮಾನುಷಾಣಾಂ ಹಿತಾಯ ವೈ ಧಾರ್ಮಿಕಾರ್ಹಂ ಚ ಯತ್ಕೃತ್ಯಂ ತತ್ಸರ್ವಂ ಕಥಯಾಮಿತೆ. ಹೇ ಗರುಡ, ಮನುಷ್ಯರ ಹಿತಕ್ಕಾಗಿ ನೀನೇನು ಧರ್ಮದಿಂದ ಇರುವವರು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ದೀಯಲ್ಲ ಕೊನೆಯ ಕಾಲದಲ್ಲಿ, ಅದನ್ನು ನಾನು ಹೇಳುತ್ತೇನೆ ಕೇಳು. ಸುಕೃತಿ ವಾರ್ಧಕೇಯ ದೃಷ್ಟ್ವಾ ಶರೀರಂ ವ್ಯಾಧಿ ಸಂಯುತಂ ಪ್ರತಿಕೂಲಾನ್ ಗ್ರಹಾಂಶ್ಚೈವ ಪ್ರಾಣಘೋಷಸ್ಯ ಚಾಶ್ವತಿಂ. ವಿಶೇಷವಾಗಿ ಪುಣ್ಯವಂತರಾದವರು ತನ್ನ ವೃದ್ಧಾಪ್ಯದಲ್ಲಿ ಶರೀರ ವ್ಯಾಧಿಯಿಂದ ಕೂಡಿಕೊಂಡದ್ದು ನೋಡಬೇಕು. ಹಾಗೆ ಜಾತಕ ಪ್ರಕಾರ ಗ್ರಹಗಳು ಪ್ರತಿಕೂಲವಾಗಿದ್ದರೆ ಮರಣ ಖಚಿತ. ಪ್ರಾಣಘೋಷಸ್ಯ ಚ ಅಶ್ರುತಿಂ. ಕಿವಿಯನ್ನು ಎರಡನ್ನು ಹೆಬ್ಬೆರಳಿನಿಂದ ಗಟ್ಟಿಯಾಗಿ ಮುಚ್ಚಿದರೆ ಒಳಗೆ ಶಬ್ದ ಕೇಳುತ್ತೆ, ಪ್ರಾಣಘೋಷ ಅಂತಾರೆ. ಆ ಶಬ್ದ ಕೇಳಿದರೆ ಅಡ್ಡಿ ಇಲ್ಲ, ಕೇಳದಿದ್ದರೆ ಮರಣ ಹತ್ತಿರ ಆಗಿದೆ ಅಂತರ್ಥ. ನಂತರ ಇನ್ನು ಯಾವುದು ಯಾವುದು ಬೋಧನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ಸೂರ್ಯನ ದರ್ಶನ ನಿತ್ಯ ಮಾಡಬೇಕು. ಮಧ್ಯಾಹ್ನ ಕಾಲದಲ್ಲಿ ಸೂರ್ಯ ದರ್ಶನ ಮಾಡಿದಾಗ ಕಣ್ಣು ಕುಕ್ಕುವ ಕಾಂತಿ ಅದನ್ನು ನೋಡ್ಲಿಕ್ಕೆ ಸರಿಯೇ ಆಗಲ್ಲ, ಹಾಗಿದ್ರೆ ಅಡ್ಡಿ ಇಲ್ಲ. ಯಾವತ್ತಾದರೆ ಸೂರ್ಯನ ನೋಡಿದಾಗ ಚಂದ್ರನನ್ನು ನೋಡಿದಂತಾಗುತ್ತೋ ಆವಾಗ ವಿಶೇಷವಾಗಿ ಪ್ರಾಣತ್ಯಾಗಕ್ಕೆ ಸಿದ್ಧ ಆಗಿದೆ ಅಂತರ್ಥ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸೂರ್ಯನ ಪ್ರತ್ಯಕ್ಷ ನೋಡಿದಾಗ ಸೂರ್ಯನ ಮಧ್ಯೆ ತೂತು ಕಾಣಿಸುವುದು ರಂಧ್ರ, ಸೂರ್ಯ ಸುಶಿರ ಅಂತ ಹೇಳ್ತಾರೆ. ನಂತರ ಮನೆಯೊಳಗೆ ಕಾಗೆ ಗೂಬೆ ಮೊದಲಾದ ಪ್ರವೇಶ ಮಾಡುವುದು, ತನ್ನ ನೆರಳನ್ನು ನೋಡಿಕೊಂಡಾಗ ಆ ನೆರಳಿಗೆ ತಲೆಯೇ ಇಲ್ಲದಿರೋದು, ಕನ್ನಡಿಯಲ್ಲಿ ನೋಡಿಕೊಂಡಾಗ ತನ್ನ ಪ್ರತಿಬಿಂಬಕ್ಕೆ ತಲೆಯೇ ಕಾಣಿಸದೇ ಇರುವುದು. ಹಾಗೆ ವಿಶೇಷವಾಗಿ ಹುಬ್ಬುಗಳ ಮಧ್ಯ ಮೂಗಿನ ತುದಿ ನಾಲಿಗೆ ತುದಿ ಇವೆಲ್ಲ ಕಾಣಿಸದೇ ಹೋದರೆ ಆವಾಗ ಮರಣ ಖಚಿತ. ಸ್ವಪ್ನದಲ್ಲಿ ದಿಗಂಬರನಾಗಿ ಅಂಗಾಂಗಗಳಿಗೆ ಎಣ್ಣೆ ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಹೋದಂತೆ ಮಾದರೆ ಮರಣ ಖಚಿತ. ಕಪ್ಪಾದ ವ್ಯಕ್ತಿಗಳು ಕಪ್ಪು ಹಲ್ಲಿರುವಂಥ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ, ಕಪ್ಪಾದ ಹಲ್ಲಿರತಕ್ಕಂಥ ಭೀಕರ ವ್ಯಕ್ತಿಗಳನ್ನು ನೋಡಿದರೆ ಮರಣ ಖಚಿತ. ತಲೆ ಕೂದಲನ್ನು ಬಿರಿ ಹಾಕ್ಕೊಂಡಿರುವಂಥ ಸ್ತ್ರೀ ನರ್ತನ ಮಾಡುತ್ತಾ ತನ್ನ ಕೈ ಹಿಡಿದು ಸೆಳೆದಂತೆ ಆದರೆ ಮೃತ್ಯು ಖಚಿತ. ನಂತರ ರಥದಲ್ಲಿ ಕೂತುಕೊಂಡು ತಾನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವುದು, ಆ ರಥಕ್ಕೆ ಸೆಳಕೊಂಡು ಹೋಗಲಿಕ್ಕೆ ಕುದುರೆಗಳ ಬದಲಾಗಿ ಕೋತಿ ಹಂದಿ ನಾಯಿ ಕತ್ತೆಗಳನ್ನು ಕಟ್ಟಿ ಆ ರಥದಲ್ಲಿ ತನ್ನನ್ನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಆಗ್ತಾ ಇದ್ದರೆ ಶೀಘ್ರ ಅಪಮೃತ್ಯು ಅಂತ ಹೇಳ್ತಾ ಇದ್ದಾರೆ. ಕರೋಷ್ಟ ಮಾಹಿಷಿ ಮಾಹಿಷ ರಥಂ ಏಕಾಕೀಯ ಪ್ರರೋಹತಿ ತತ್ರಸ್ಥ ಸತು ಬುದ್ಧೇತ ಮೃತ್ಯು ಶೀಘ್ರಂ ಭವಿಷ್ಯತಿ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ರೀತಿಯಾಗಿರತಕ್ಕಂಥ ಇವೆಲ್ಲವೂ ದರ್ಶನ ಆದಾಗ ಅಜ್ಞಾತ ಜ್ಞಾತ ಪಾಪಾನಾಂ, ತನಗೆ ಬಂದಿರತಕ್ಕಂಥ ತನಗೆ ಗೊತ್ತಿರತಕ್ಕಂಥ ಗೊತ್ತು ಮಾಡಿದ್ದ ಗೊತ್ತಿಲ್ಲದೆ ಮಾಡಿದ ಅನೇಕ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೋಬೇಕು. ಕೊನೆಗೆ ಆತುರ ಕಾಲ ಪ್ರಾಣತ್ಯಾಗ ಆಗಲಿಕ್ಕೆ ಸಿದ್ಧಾಗುವಂಥ ಕಾಲ ಬಂದಾಗ ತದಾ ಸ್ನಾನಂ ಸಮಾರಭೇತ್, ಅವಾಗ ಸ್ನಾನ ಮಾಡಿ ಪೂಜನಂ ಕಾರಯೇದ್ ವಿಷ್ಣೋ ಸಾಲಗ್ರಾಮ ಸ್ವರೂಪಿಣಃ, ಅವಾಗ ಸಾಲಗ್ರಾಮದ ಪೂಜೆಯನ್ನು ಮಾಡಿಸಬೇಕಂತೆ. ನಂತರ ಮಂತೂ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಅರ್ಚಯೇದ್ ಗಂಧಪುಷ್ಪೈಶ್ಚ ಕುಂಕುಮೈ ತುಳಸೀದಲೈ ಧೂಪೈರ್ ದೀಪೈಸ್ತ ನೈವೇದ್ಯೈ ಬಹುಭಿ ಮೋದಕಾದಿಭಿ. ಆ ಸಾಲಗ್ರಾಮ ರೂಪಿಯಾದ ಭಗವಂತನನ್ನ ಗಂಧ ಪುಷ್ಪಾದಿಗಳಿಂದ ಕುಂಕುಮ ತುಳಸಿ ದಳಗಳಿಂದ ಧೂಪ ದೀಪಗಳಿಂದ ಅನೇಕ ರೀತಿಯ ಭಕ್ಷ್ಯಾದಿಗಳಿಂದ ಪೂಜಾ ಮಾಡಿಸಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಭಗವಂತನ ನೈವೇದ್ಯದಿಂದಲೇನೆ ಭೋಜನ ಮಾಡಿಸಬೇಕು. दत्वाद दक्षिणाम विप्रान नैवेद्यादेव भोजयेत अष्टाक्षरम जपेन मंत्रम द्वादशाक्षरमेव च। ನಂತರ ಯಾರು ಪ್ರಾಣತ್ಯಾಗಕ್ಕೆ ಸಿದ್ಧರಾಗಿದ್ದಾರೋ ಅವರು ಅಷ್ಟಾಕ್ಷರ ಮಂತ್ರ ದ್ವಾದಶಾಕ್ಷರ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸಂಸ್ಮರೇತು ಶುಣುಯಾಚ್ಚೈವ ವಿಷ್ಣೋರ ನಾಮ ಶಿವಸ್ಯ ಚ ಹರೇರ ನಾಮ ಹರೇತ್ ಪಾಪಂ ಋಣಾಂ ಶ್ರವಣಗೋಚರಂ. ಭಗವಂತನ ನಾಮವನ್ನು ಕೇಳಬೇಕು, ರುದ್ರದೇವರ ನಾಮವನ್ನು ಕೇಳಬೇಕು. ದೇವರ ನಾಮ ಯಾರ ಕಿವಿಯಲ್ಲಿ ಬೀಳುತ್ತೋ ಅವರ ಪಾಪವೆಲ್ಲ ನಾಶವಾಗುತ್ತೆ. ರೋಗಿಣೋಂತಿಕ ಮಾಸಾಧ್ಯ ಶೋಚನೀಯಂ ನ ಬಾಂಧವೈಹಿ ಸ್ಮರಣೀಯಂ ಪವಿತ್ರಂ ಮೇ ನಾಮಧ್ಯೇಯಂ ಮುಹುರ್ಮುಹು. ಯಾರು ಪ್ರಾಣತ್ಯಾಗ ಮಾಡ್ತಾ ಇದ್ದಾರೋ ಅವರ ಹತ್ತಿರ ಕೂತ್ಕೊಂಡು ಅಳಬಾರದು, ನನ್ನ ಪವಿತ್ರವಾದ ನಾಮವನ್ನು ಪುನಃ ಪುನಃ ಸ್ಮರಣೆ ಮಾಡಬೇಕು. ಮತ್ಸ್ಯಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ ದೇವರ 10 ಅವತಾರಗಳನ್ನು ಸ್ಮರಣೆ ಮಾಡಬೇಕು. ಏತಾನಿ ದಶನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈಹಿ ಸಮೀಪೇ ರೋಗಿಣೋ ಬ್ರೂಯುಃ ಬಾಂಧವಾಸ್ತೆ ಪ್ರಕೀರ್ತಿತಾಃ. ಯಾರಾದರೆ ಪ್ರಾಣತ್ಯಾಗ ಕಾಲಕ್ಕೆ ಹತ್ತಿರ ಇದ್ದು ದೇವರ ನಾಮವನ್ನು ಸ್ಮರಣೆ ಮಾಡುತ್ತಾರೋ, ಯಾರು ಹೇಳುತ್ತಾರೋ ಅವರನ್ನು ಬಂಧುಗಳು ಅಂತ ಕರೆಯುತ್ತಾರೆ. ಕೃಷ್ಣೇತಿ ಮಂಗಳಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯಃ. ಯಾರ ನಾಲಿಗೆಯಲ್ಲಿ ಕೃಷ್ಣ ಕೃಷ್ಣ ಅಂತ ಸದಾ ದೇವರ ನಾಮ ಬರ್ತಾ ಇರುತ್ತೋ ಅವರ ಮಹಾ ಮಹಾ ಕೋಟಿ ಕೋಟಿ ಪಾತಕಗಳೆಲ್ಲ ನಾಶ ಆಗಿಬಿಡುತ್ತೆ. ಮ್ರಿಯಮಾಣೋ ಹರೇರ ನಾಮ ಘೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಗಾಧಾಮ ಕಿಂ ಪುನಃ ಶ್ರದ್ಧೆಯ ಘೃಣನ್. ಅಜಾಮಿಲ ತಾನು ಸಾಯುವಾಗ ಮಗನ ಹೆಸರು ನಾರಾಯಣ, ಮಗನನ್ನೇ ನೋಡಿ ನಾರಾಯಣ ಅಂತ ಕಲದದು. ಆದರೆ ದೇವರ ಅನುಗ್ರಹದಿಂದ ದೇವರ ನೆನಪಾಗಿ ಸದ್ಗತಿ ಆಯಿತು. ಇನ್ನು ದೇವರನ್ನೇ ಉದ್ದೇಶಪೂರ್ವಕವಾಗಿ ನೆನೆದರೆ ಸದ್ಗತಿಯಾಗುತ್ತೆ ಅಂತ ಹೇಳಬೇಕೇ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹರಿರ್ ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ಭಗವಂತ ಅವನ ನಾಮವನ್ನು ಯಾರು ಸ್ಮರಣೆ ಮಾಡಿದರೂ ಅವರು ತುಂಬ ದುಷ್ಟರಾದ ದುಷ್ಟವಾದ ಮನಸ್ಸಿದ್ದರೂ ಕೂಡ ಅವರೆಲ್ಲರ ಪಾಪವೆಲ್ಲವೂ ನಾಶ ಆಗಿಬಿಡುತ್ತೆ. ಹರೇರ ನಾಮನಶ್ಚ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತುಂ ಸಮರ್ಥೋ ನ ಪಾತಕಂ ಪಾತಕಿ ಜನಃ. ದೇವರ ನಾಮಕ್ಕೆ ಎಷ್ಟು ಪಾಪವನ್ನು ಕತ್ತರಿಸುವ ಶಕ್ತಿ ಇದೆಯೋ ಅಷ್ಟು ಪಾಪವನ್ನು ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕಿಂಕರನ್ನು ಕುರಿತು ಯಮಧರ್ಮರಾಜರು ಹೇಳುವಂತಹ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಿಂಕರೇಭ್ಯೋ ಯಮಪ್ರಾಹ ಆನಯಧ್ವಂ ನಾಸ್ತಿಕಂ ಜನಂ ನೈವಾಯನಯತ ಭೋ ದೂತ ಹರಿಸ್ಮರನ್ನ ಹರಿನಾಮ ಸ್ಮರನ್ನರಂ. ಹೇ ಕಿಂಕರರೇ, ನೀವು ನಾಸ್ತಿಕರನ್ನು ಕರ್ಕೊಂಡು ಬನ್ನಿ. ಯಾರಾದರೆ ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರನ್ನು ಕರ್ಕೊಂಡು ಬರಬೇಡಿ. ದೇವರ ನಾಮಸ್ಮರಣೆ ಮಾಡುವ ಕ್ರಮವನ್ನು ಹೇಳಿಕೊಡ್ತಾರೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೇ ಅಂತ ಆ ಭಗವಂತನನ್ನು ಭಜನೆ ಮಾಡಬೇಕು. ಕಮಲನಯನ ವಾಸುದೇವ ವಿಷ್ಣು ಧರಣಿಧರಾಚ್ಯುತ ಶಂಖಚಕ್ರಪಾಣೆ ಭವಶರಣಂ ಇತಿ ಈರಯಂತಿ ಯೇ ವೈ ತ್ಯಜ ಭಟ ದೂರ ತರೇಣ ತಾನ ಪಾಪಾನ್. ಹೇ ಕಮಲನಯನ ಶ್ರೀಹರೇ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ, ನೀನೇ ನನಗೆ ಶರಣಯ್ಯ ಅಂತ ಯಾರು ಹೇಳುತ್ತಾರೋ ಅವರನ್ನು ನೀವು ದೂರದಿಂದಲೇ ಬಿಟ್ಟುಬಿಡಿ, ಅವರ ತಂಟೆಗೆ ಹೋಗಬೇಡಿ ಅಂತ ಯಮಭಟರಿಗೆ ಯಮಧರ್ಮರಾಜರು ಹೇಳಿದ ಮಾತು. ಹಾಗಾದರೆ ನಾವು ಯಾರನ್ನು ಕರ್ಕೊಂಡು ಬರಬೇಕು? ಅದನ್ನು ಹೇಳ್ತಾರೆ. ತಾನ್ ಆನಯಧ್ವಂ ಅಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ ನಿಷ್ಕಿಂಚನೈಹಿ ಪರಮಹಂಸ ಕುಲೈಹಿ ರಸಜ್ಞೈಹಿ ಜುಷ್ಟಾತ್ ಗೃಹೇ ನಿರೇವರ್ತ್ಮನಿ ನಿಬದ್ಧತೃಷ್ಣಾನ್. ಜ್ಞಾನಿಗಳೆಲ್ಲ ಯಾರ ಪಾದಾರವಿಂದದ ಚಿಂತನೆ ಮಾಡುತ್ತಾ ಯಾರ ನಾಮವನ್ನು ಸದಾ ಪಾನ ಮಾಡ್ತಿರ್ತಾರೋ ಅಂಥ ನಾಮವನ್ನು ಪಾನ ಮಾಡದೆ ಮನೆಯಲ್ಲೇ ಬಂಧಿತರಾಗಿರ್ತಾರಲ್ಲ ಅಂಥವರನ್ನು ಕರ್ಕೊಂಡು ಬನ್ನಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಸ್ಥನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಛರ ಏಕದಾಪಿ ತಾನಾನಯಧ್ವಮಸುತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ದೇವರ ನಾಮಗಳನ್ನು ಹೇಳಲ್ಲವೋ, ಯಾರ ಮನಸ್ಸು ದೇವರ ಪಾದವನ್ನು ಸ್ಮರಣೆ ಮಾಡಲ್ಲವೋ, ದೇವರಿಗೆ ಯಾರ ತಲೆ ಒಮ್ಮೆಯೂ ನಮಸ್ಕಾರ ಮಾಡಲ್ಲವೋ ಅಂಥವರನ್ನು ಕರ್ಕೊಂಡು ಬನ್ನಿ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಲಮಂಹಸಾಂ ಮಹತಾಮಪಿ ಪಕ್ಷೀಂದ್ರ ವಿದ್ಧಿ ಏಕಾಂತಿಕ ನಿಷ್ಕೃತಿ. ಎಂಥ ಪಾಪಗಳಿದ್ದರೂ ದೊಡ್ಡ ಪಾಪಗಳಿಗೂ ಪ್ರಾಯಶ್ಚಿತ್ತ ಯಾವುದು ಅಂದರೆ ದೇವರ ಭಗವಂತನ ನಾಮಸ್ಮರಣೆಯೇ. ಒಂದು ವೇಳೆ ಭಗವಂತನ ನಾಮಸ್ಮರಣೆ ಇಲ್ಲ, ಭಗವಂತನ ಸ್ಮರಣೆ ಇಲ್ಲದಿದ್ದರೆ ಅಂಥವರು ಮಾಡಿದಂಥ ಪ್ರಾಯಶ್ಚಿತ್ತಗಳು ಅವರನ್ನು ಪವಿತ್ರ ಮಾಡಲ್ಲ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗ್ಮುಖಂ ನವ ನಿಷ್ಪುನಂತಿ ದುರ್ಬುದ್ಧಿಂ ಸುರಾಕುಂಭಮಿವಾಪಗಾಹ. ಹೆಂಡವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದು ಅಶುದ್ಧ ಆಗತ್ತೆ, ಆ ಅಶುದ್ಧವಾದ್ದನ್ನು ಗಂಗೆಯಲ್ಲಿ ಅದ್ದಿ ತೆಗೆದರೂ ಅದು ಶುದ್ಧ ಆಗಲ್ಲ. ಅದೇ ಥರ ದೇವರ ಸ್ಮರಣೆ ಮಾಡದೇ ಇರತಕ್ಕಂಥ ಪ್ರಾಯಶ್ಚಿತ್ತಗಳು ಮಾಡಿಕೊಂಡರೂ ಅದು ಮನುಷ್ಯರನ್ನು ಪವಿತ್ರ ಮಾಡಲ್ಲ. ಕೃಷ್ಣ ನಾಮ್ನಾ ನರಕಂ ಪಶ್ಯಂತಿ ಗದ ಕಿಲ್ಪಿಷಾಹ ಯಮಂ ಚ ತದ್ಭಟಾಂಶ್ಚವ ಸ್ವಪ್ನೇಪಿ ನ ಕದಾಚನ. ಕೃಷ್ಣನ ನಾಮವನ್ನು ಯಾರು ಚಿಂತನೆ ಮಾಡುತ್ತಾ ಬರ್ತಾರೆ ಅವರೆಲ್ಲರೂ ಪಾಪಗಳನ್ನು ಕಳ್ಕೊಂಡು ಯಮಧರ್ಮರಾಜರನ್ನಾಗಲಿ ಅವರ ಭಟರನ್ನಾಗಲಿ ಸ್ವಪ್ನದಲ್ಲೂ ಅವರು ನೋಡುವುದಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮಾಂಸಾಸ್ಥಿರಕ್ತವತ್ಕಾಯೇ ವೈತರಣ್ಯಾಂ ಪತೇನ್ನ ಸಹ ಯೋಂತೆ ದದ್ಯಾ ದ್ವಿಜಭ್ಯಶ್ಚ ನಂದನಂದನ ಗಾಮಿತಿ. ಹೇಳ್ತಾ ಇದ್ದಾರೆ ಭಗವಂತನ ನಾಮಸ್ಮರಣೆಯನ್ನು ಯಾರು ಕೊನೆ ಕಾಲದಲ್ಲಿ ಮಾಡುತ್ತಾರೋ ಅಂಥವರು ವೈತರಣಿಯಲ್ಲಿ ಬೀಳಲ್ಲ. ನಂತರ ಅತಸ್ಮರೇನ್ ಮಹಾವಿಷ್ಣೋರ್ ನಾಮ ಪಾಪೌಘನಾಶನಂ ಗೀತಾ ಸಹಸ್ರನಾಮಾನಿ ಪಠೇದ್ವಾ ಶೃಣುಯಾದಪಿ. ಆ ಕೊನೆಯ ಕಾಲದಲ್ಲಿ ದೇವರ ನಾಮ ಚೆನ್ನಾಗಿ ಸ್ಮರಣೆ ಮಾಡಬೇಕು, ಗೀತಾ ಸಹಸ್ರನಾಮ ಅದನ್ನು ಪಠನೆ ಮಾಡಬೇಕು ಅಥವಾ ಕೇಳಬೇಕು. ಕೊನೆಯ ಕಾಲಕ್ಕೆ ಈ ವಿಶೇಷವಾದ್ದು ಮುಖ್ಯ. ಏಕಾದಶಿ ವ್ರತಂ ಗೀತಾ ಗಂಗಾಂಬು ತುಳಸೀದಲಂ ವಿಷ್ಣೋ ಪಾದಾಂಬು ನಾಮಾನಿ ಮರಣೇ ಮುಕ್ತಿದಾನಿ ಚ. ನಾವು ಪ್ರಾಣತ್ಯಾಗ ಮಾಡುವಾಗ ಏಕಾದಶಿ ವ್ರತ ಬಂದರೆ ಅವತ್ತು ಪ್ರಾಣತ್ಯಾಗ ಆದರೆ ಮುಕ್ತಿ ಬರುತ್ತೆ. ಯಾರು ಗೀತೆಯನ್ನು ಕೇಳುತ್ತಾ ಪ್ರಾಣತ್ಯಾಗ ಮಾಡುತ್ತಾರೋ ಅವರಿಗೆ ಮುಕ್ತಿ ಬರುತ್ತೆ. ಯಾರು ಗಂಗಾ ತೀರ್ಥವನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಮುಕ್ತಿ ಬರುತ್ತೆ. ಯಾರು ಮುಖದಲ್ಲಿ ಬಾಯಲ್ಲಿ ತುಳಸಿ ದಳವನ್ನು ಇಟ್ಟುಕೊಂಡು ಹೋಗ್ತಾರೋ ಅವರಿಗೆ ಮುಕ್ತಿ ಬರುತ್ತೆ. ದೇವರ ಪಾದ ತೀರ್ಥ ಯಾರ ಬಾಯಲ್ಲಿರುತ್ತೋ ಅವರಿಗೆ ಮುಕ್ತಿ ಬರುತ್ತೆ. ನಂತರ ಹೇಳ್ತಾರೆ ತತಃ ಸಂಕಲ್ಪ ಏದನ್ನಂ ಸಘೃತಂ ಸಕಾಂಚನಂ ಸವತ್ಸಾಧೀನವೋ ದೇಯಾಹ ಶ್ರೋತ್ರಿಯಾಯ ದ್ವಿಜಾತಯೇ. ನಂತರ ಆ ಕಾಲದಲ್ಲಿ ತುಪ್ಪ ಸಹಿತವಾದ ಅನ್ನವನ್ನು ಬಂಗಾರವನ್ನು ಮತ್ತು ಕರು ಸಹಿತವಾದ ಆಕಳನ್ನು ಬ್ರಾಹ್ಮಣನಾದವನಿಗೆ ಕೊಡಬೇಕು ಕೊನೇ ಕಾಲದಲ್ಲಿ. ಅಂತೆ ಜನೋ ಯದ್ದದಾತಿ ಸ್ವಲ್ಪಂ ವಾ ಯದಿ ವಾ ಬಹು ತದಕ್ಷಯಂ ಭವೇತ್ತಾರ್ಕ್ಷ್ಯ ಯತ್ ಪುತ್ರಶ್ಚಾನುಮೋದತೆ. ಹೇಳ್ತಾ ಇದ್ದಾರೆ ಈ ಅಂತ್ಯಕಾಲದಲ್ಲಿ ಜನರು ಸ್ವಲ್ಪ ಆಗಲಿ ಜಾಸ್ತಿ ಆಗಲಿ ಯಾವುದನ್ನು ದಾನ ಮಾಡುತ್ತಾರೋ ಅದು ಹಾಗೆ ಅನಂತ ಫಲ ಕೊಡುತ್ತೆ. ಮಕ್ಕಳು ತಂದೆಗಾಗಿ ತಾಯಿಗಾಗಿ ಆ ಕೊನೆ ಕಾಲದಲ್ಲಿ ಮಾಡಬೇಕು. ನಂತರ ಅಂತಕಾಲೇದು ಸತ್ಪುತ್ರ ಸರ್ವದಾನಾನಿ ದಾಪಯೇತ್ ಯತ್ ತದರ್ಥಂ ಸುತೋ ಲೋಕೆ ಪ್ರಾರ್ಥತೆ ಧರ್ಮ ಕೋವಿದೈಹಿ. ಅಂತ್ಯಕಾಲದಲ್ಲಿ ಮಗನಾದವ ತನ್ನ ತಂದೆ ತಾಯಿಗಳಿಂದ ವಿಶೇಷವಾದ ದಾನಗಳನ್ನು ಕೊಡಿಸಬೇಕು ಅಂತ ಚೆನ್ನಾಗಿ ಹೇಳಿದ್ಕೊಡ್ತಾ ಇದ್ದಾರೆ. ಹೇಳ್ತಾರೆ, ಆತುರೇ ಚೋಬರಾಗೇ ಚ ದ್ವಯಂ ದಾನಂ ವಿಶಿಷ್ಯತೆ ಅತೋವಶ್ಯಂ ಪ್ರದಾತವ್ಯಂ ಅಷ್ಟದಾನಂ ತಿಲಾದಿಕಂ. ಈ ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ಅಥವಾ ಈ ವಿಶೇಷವಾಗಿರತಕ್ಕಂಥ ಗ್ರಹಣ ಕಾಲಕ್ಕೆ ದಾನಗಳು ವಿಶೇಷ. ಇಲ್ಲಿ ಯಾವ ದಾನಗಳು ಮಾಡಬೇಕು? 8 ದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಳ್ಳು ಮೊದಲಾದ್ದನ್ನು. ತಿಲ ಲೋಹಂ ಹಿರಣ್ಯಂ ಚ ಕಾರ್ಪಾಸೋ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತರ್ಗಾವಃ ಏಕೈಕಂ ಪಾವನಂ ಸ್ಮೃತಂ. ಎಳ್ಳು, ಕಬ್ಬಿಣ, ಬಂಗಾರ, ಹತ್ತಿ, ಉಪ್ಪು, 7 ಧಾನ್ಯಗಳು, ಭೂಮಿ, ಆಕಳು, ಇವೆಲ್ಲ ಪವಿತ್ರವಾದ್ದು. ಒಂದೊಂದು ಇವುಗಳನ್ನು ಕೊಡಬೇಕು. ಏತದಷ್ಟ ಮಹಾದಾನಂ ಮಹಾಪಾತಕನಾಶನಂ ಅಂತಕಾಲೇ ಪ್ರದಾತವ್ಯಂ ಶುಣುತಸ್ಯ ಚ ಯತ್ಸತ್ಫಲಂ. ಆ ಕೊನೆಯ ಕಾಲದಲ್ಲಿ 8 ದಾನಗಳನ್ನು ಕೊಡಬೇಕು. ಕೊಟ್ಟರೆ ಏನು ಫಲ ಅಂಬುದು ಹೇಳುತ್ತೇನೆ ಕೇಳು. ಎಳ್ಳು ದಾನ, ಎಳ್ಳು ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮಮಸ್ವೇದ ಸಮುದ್ಭೂತಾಹ ಪವಿತ್ರಾಹ ತ್ರಿವಿಧಸ್ತಿಲಾಹ ಅಸುರಾಹ ದಾನವಾಹ ದೈತ್ಯಾಹ ತೃಪ್ಯಂತಿ ತಿಲದಾನತಃ. ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಎಳ್ಳು ದಾನ ಮಾಡಿದರೆ, ಎಳ್ಳು ವರಾಹದೇವರ ಶರೀರದಿಂದ ಹುಟ್ಟಿದ್ದು. ಆ ಶರೀರದಿಂದ ಹುಟ್ಟಿರತಕ್ಕಂಥ ದೇವರ ಬೆವರಿನಿಂದ ಹುಟ್ಟಿದ್ದು ಎಳ್ಳು. 3 ಬಣ್ಣದ ಎಳ್ಳು, ಬಿಳಿ, ಕಪ್ಪು, ಆದಮೇಲೆ ಕಪಿಲವರ್ಣ. ಈ 3 ಎಳ್ಳನ್ನು ದಾನ ಮಾಡಬೇಕು. ಸಾಮಾನ್ಯ ಕಪ್ಪು ಎಳ್ಳು ಮಾತ್ರ ಕೊಡೋದು ಚಾಲ್ತಿಯಲ್ಲಿದೆ. 3 ಬಣ್ಣದ ಎಳ್ಳನ್ನು ಕೊಡಬೇಕಂತೆ. ಅದರಿಂದ ಅಸುರ ದಾನವ ದೈತ್ಯರು ಹತ್ತಿರ ಬರಲ್ಲ ತೊಂದರೆ ಕೊಡಲಿಕ್ಕೆ. ಅವರು ತೃಪ್ತರಾಗಿ ಹೊರಟೋಗ್ತಾರೆ, ತೊಂದರೆ ಆಗೋದಿಲ್ಲ. ತಿಲಾಶ್ವೇತಾ ತಥಾ ಕೃಷ್ಣ ದಾನೇನ ಕಪಿಲಾಸ್ತಿಲಾಹ ಸಂಹರಂತಿ ತ್ರಿಧಾ ಪಾಪಂ ವಾಂಗ್ಮನಃಕಾಯ ಸಂಚಿತಂ. ಬಿಳಿ, ಕಪ್ಪು, ಕೆಂಪು ಬಣ್ಣ, ಕಂದು ಬಣ್ಣ ಇರತಕ್ಕಂಥ ಎಳ್ಳು ದಾನ ಮಾಡುವುದರಿಂದ ಆ ಹೋದಂಥವರು ಮಾಡಿದ ಮಾನಸಿಕ, ವಾಚಿಕ, ಕಾಯಿಕ ಪಾಪಗಳೆಲ್ಲ ನಾಶ ಆಗುತ್ತೆ. ಎಳ್ಳನ್ನು ವಿಶೇಷವಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಲೋಹದಾನಂ ಚ ದಾತವ್ಯಂ ಭೂಮಿಯುಕ್ತೇನ ಪಾಣಿನ ಯಮಸೀಮಾಂ ನ ಚಾಪ್ನೋತಿ ನ ಗಚ್ಛೇತ್ ತಸ್ಯ ವರ್ತಮನಿ. ಲೋಹದಾನ ಮಾಡಬೇಕಂತೆ ಆ ಕೊನೆಯ ಕಾಲದಲ್ಲಿ. ಆ ಲೋಹದಾನ ಮಾಡುವಾಗ ಒಂದು ಕೈಯಲ್ಲಿ ಕೊಡಬೇಕು, ಇನ್ನೊಂದು ಕೈಯಿಂದ ಭೂಮಿಯನ್ನು ಮುಟ್ಟಿ ಕೊಡಬೇಕು. ಅದರಿಂದ ಹೋದಂಥವರಿಗೆ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗುವ ಇದಾಗೋದಿಲ್ಲ. ಯಾಕೆ ಕೊಡಬೇಕು ಈ ಕಬ್ಬಿಣ? ಹೇಳ್ತಾರೆ, ಯಮಧರ್ಮರಾಜರ ಕೈಯಲ್ಲಿ ಆಯುಧಗಳಿವೆ. ಕುಠಾರೋ ಮುಸಲೋ ದಂಡ ಖಡ್ಗಶ್ಚ ಚುರಿಕಾ ತಥಾ ಶಸ್ತ್ರಾಣಿ ಹೆಮಹಸ್ತೇ ಚ ನಿಗ್ರಹೇ ಪಾಪಕರ್ಮಣ. ಪಾಪಿಗಳನ್ನು ನಿಗ್ರಹ ಮಾಡಲಿಕ್ಕಾಗಿ ಕೊಡಲಿ, ಒನಕೆ, ದೊಣ್ಣೆ, ಖಡ್ಗ, ಚೂರಿ ಇವೆಲ್ಲ ವಿಶೇಷವಾದ ಯಮಧರ್ಮರಾಜರ ಆಯುಧಗಳು. ಯಮಾಯುಧಾನಾಂ ಸಂತುಷ್ಟ್ಯೈ ದಾನಮೇತದುದಃಹೃತಂ ತಸ್ಮಾತ್ ದದ್ಯಾತ್ ಲೋಹದಾನಂ ಯಮಲೋಕೇ ಸುಖಾವಹಂ. ಯಮ ಆಯುಧಗಳ, ಯಮಧರ್ಮರಾಜರ ಆಯುಧಗಳ ಸಂತೋಷಕ್ಕಾಗಿ ಈ ಲೋಹದಾನವನ್ನು ಮಾಡಬೇಕು. ಯಮಧರ್ಮರಾದರ ಆಯುಧಕ್ಕೆ ಅಭಿಮಾನಿಗಳಾಗಿ ದೂತರಿರ್ತಾರೆ. ಊರಣ ಶ್ಯಾಮಶೂತ್ರಶ್ಚ ಶುಂಡಾಮರ್ಕ್ವಪ್ಯದುಂಬರ ಶಿಶಂಬಲೋ ಮಹಾದೂತಃ ಲೋಹದಾನಾತ್ ಸುಖಪ್ರದಃ. ಊರಣ ಶ್ಯಾಮಸೂತ್ರ ಶುಂಡಾಮರ್ಕ ಉದುಂಬರ ಶೇಷಂಬಲ ಅಂತ ಈ ವಿಶೇಷವಾದ ಮಹಾದೂತರಿರ್ತಾರೆ. ಇವರೆಲ್ಲರೂ ಕೂಡ ಲೋಹದಾನವನ್ನು ನಾವು ಮಾಡಿದರೆ ಸುಖವನ್ನು ಕೊಡುತ್ತಾರೆ. ಇನ್ನು ಮತ್ತು ಹೇಳ್ತಾರೆ, ಶೃಣುತಾರ್ಕ್ಷ್ಯ ಪರಂ ಗುಹ್ಯಂ ದಾನಾನಾಂ ದಾನಮುತ್ತಮಂ ದತ್ತೇನ ತೇನ ತುಷ್ಯಂತಿ ಭೂರ್ಭುವ ಸ್ವರ್ಗವಾಸಿನಃ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಸುವರ್ಣ ದಾನ. ಅದರಿಂದ ಭೂಲೋಕ ಭುವರ್ಲೋಕ ಸ್ವರ್ಗಲೋಕದಲ್ಲಿ ಇರುವಂಥವರೆಲ್ಲರೂ ತೃಪ್ತರಾಗ್ತಾರೆ. ಬ್ರಹ್ಮಾದ್ಯ ಋಷಯೋ ದೇವಾ ಧರ್ಮರಾಜ ಸಭಾ ಸದಾ ಸ್ವರ್ಣದಾನೇನ ಸಂತುಷ್ಟಾಃ ಭವಂತಿ ವರದಾಯಕಃ. ಬ್ರಹ್ಮಾದಿ ದೇವತೆಗಳು ಋಷಿಗಳು ಎಲ್ಲರೂ ಧರ್ಮರಾಜರ ಪುರದಲ್ಲಿ ಸಭೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸುವರ್ಣದಾನ ಮಾಡಿದರೆ ಅವರೆಲ್ಲರೂ ಸಂತುಷ್ಟರಾಗ್ತಾರೆ. ತಸ್ಮಾತ್ ದೇಯಂ ಸ್ವರ್ಣದಾನಂ ಪ್ರೇತೋದ್ಧರಣ ಹೇತವೇ ನಯಾತಿ ಯಮಲೋಕಂ ಸ್ವರ್ಗತಿಂ ತಾತ ಗಚ್ಚತಿ. ಆ ಹೋದವರ ಉದ್ಧಾರಕ್ಕಾಗಿ ಸುವರ್ಣದಾನವನ್ನು ಮಾಡಬೇಕು ಹೋಗುವಾಗ. ಅದರಿಂದ ಯಮಲೋಕಕ್ಕೆ ಹೋಗಲ್ಲ, ಸ್ವರ್ಗಕ್ಕೆ ಹೋಗ್ತಾರವರು. ಚಿರಂ ವಸೇತ್ ಸತ್ಯಲೋಕೆ ತಥೋ ರಾಜ ಭವೇದಿಹ ರೂಪವಾನ್ ಧಾರ್ಮಿಕೋ ವಾಗ್ಮಿ ಶ್ರೀಮಾನ್ ಅತುಲ ವಿಕ್ರಮ. ಈ ರೀತಿಯಾಗಿ ಯಾರ ಕುರಿತು ನಾವು ಸ್ವರ್ಣದಾನ ಮಾಡುತ್ತೀವೋ ಅವರು ವಿಶೇಷವಾಗಿ ತುಂಬ ಕಾಲ ಸತ್ಯಲೋಕದಲ್ಲಿರ್ತಾರೆ, ನಂತರ ರಾಜರಾಗಿ ಹುಟ್ಟುತ್ತಾರೆ. ರೂಪವಂತ, ಧರ್ಮವಂತ, ಧನವಂತ, ಒಳ್ಳೆ ಪರಾಕ್ರಮಶಾಲಿಯಾದ ರಾಜರಾಗಿ ಹುಟ್ಟುತ್ತಾರವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹತ್ತಿ ದಾನ ಮಾಡಬೇಕು. ಕಾರ್ಪ ಸಸ್ಯತು ದಾನೇನ ದೂತೇಭ್ಯೋ ನಭಯಂ ಭವೇತ್ ಲವಣಂ ದೀಯತೆ ಯಚ್ಚ ತೇನ ನೈವ ಭಯಂ ಯಮಾತ್. ಈ ಹತ್ತಿ ದಾನ ಮಾಡುವುದರಿಂದ ಯಮದೂತರ ವಿಶೇಷವಾಗಿ ಭಯವಿರಲ್ಲ. ಉಪ್ಪು ದಾನ ಮಾಡಿದ್ದರಿಂದ ಯಮಧರ್ಮರಾದರಿಂದ ಭಯವಿರಲ್ಲ. ಅಯೋ ಲವಣ ಕಾರ್ಪಾಸ ತಿರಕಾಂಚನ ದಾನತಃ ಚಿತ್ರಕುಪ್ತಾದಯ ಸ್ತುಷ್ಟಾ ಯಮಸ್ಯ ಪುರವಾಸಿನಃ. ಈ ಕಬ್ಬಿಣ, ಉಪ್ಪು, ಹತ್ತಿ, ಎಳ್ಳು, ಬಂಗಾರ ಇವೆಲ್ಲ ದಾನ ಮಾಡಿದ್ದರಿಂದ ಯಮನ ಪಟ್ಟದಲ್ಲಿ ವಾಸನೆ ಮಾಡತಕ್ಕಂಥ ಚಿತ್ರಗುಪ್ತರೇ ಮೊದಲಾದವರೆಲ್ಲರೂ ತೃಪ್ತರಾಗ್ತಾರೆ. ನಂತರ ಸಪ್ತಧಾನ್ಯ ಪ್ರಧಾನೇನ ಪ್ರೀತೋ ಧರ್ಮಧ್ವಜೋ ಭವೇತ್. ಏಳು ಧಾನ್ಯಗಳನ್ನು ದಾನ ಮಾಡುವುದರಿಂದ ಆ ದ್ವಾರಗಳಲ್ಲಿರ್ತಕ್ಕಂಥ ಯಮಧರ್ಮರಾಜರ ದೂತರು ಸಂತುಷ್ಟರಾಗ್ತಾರೆ. ತುಷ್ಟಾ ಭವಂತಿ ಏನ್ಯೇವಿ ತಿಷು ದ್ವಾರೇಶ್ವಧಿಷ್ಯತಾ. ನಾಲ್ಕು ದ್ವಾರಗಳಿದ್ದರೆ ನಾಲ್ಕು ದ್ವಾರಗಳಲ್ಲಿರ್ತಕ್ಕಂಥ ಎಲ್ಲ ಯಮಧರ್ಮರಾಜರ ದೂತರೆಲ್ಲರೂ ತೃಪ್ತರಾಗ್ತಾರೆ. ಯಾವುದು ಯಾವುದು ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವ್ರೀಹಯೋ ಯವ ಗೋಧೂಮ ಮುದ್ಗಾಹ ಮಾಷಾಹ ಪ್ರಿಯಂಗವ ಚಣಕ ಸಪ್ತಮಾಗ್ನೇಯಾಹ ಸಪ್ತಧಾನ್ಯ ಮುದಾಹೃತಂ. ಭತ್ತ, ಜವೆ ಗೋಧಿ, ಹೆಸರುಕಾಳು, ಉದ್ದು, ನವಣೆ, ಕಡಲೆ ಇವೆಲ್ಲ ಸಪ್ತಧಾನ್ಯಗಳು ಅಂತ ಹೇಳ್ತಾರೆ. ಇವನ್ನ ವಿಶೇಷವಾಗಿ ಕೊಡಬೇಕು. ನಂತರ ಭೂದಾನ ವಿಶೇಷ. ಗೋಚರ್ಮ ಮಾತ್ರಂ ವಸುಧಾ ದತ್ತ ಪಾತ್ರೇ ವಿಧಾನತಃ ಪುನಾತಿ ಬ್ರಹ್ಮಹತ್ಯಾಯ ದುಷ್ಟಮೇತನ್ ಮುನೀಶ್ವರೈ. ಒಂದು ಗೋಚರ್ಮದಷ್ಟಾದರೂ ಭೂಮಿ, ಅದನ್ನು ಅಷ್ಟು ಭೂಮಿ ತಗೊಂಡು ಅಷ್ಟು ಭೂಮಿಯನ್ನು ಬ್ರಾಹ್ಮಣ ದಾನ ಮಾಡಿದರೆ ಆವಾಗ ಬ್ರಹ್ಮಹತ್ಯಾದಿ ಪಾತಕಗಳೆಲ್ಲ ಹೊರಟೋಗುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ನೌ ವ್ರತೆಭ್ಯೋ ನ ತೀರ್ಥೇಭ್ಯೋ ನಾನ್ಯದ್ ದಾನಾತ್ ವಿನಶ್ಯತಿ ರಾಜ್ಯೇ ಕೃತಂ ಮಹಾಪಾಪಂ ಭೂಮಿ ದಾನಾತ್ ವಿಲೀಯತೆ. ನಾವು ಮಾಡಿದ ಎಲ್ಲ ಪಾಪಗಳೆಲ್ಲ ವ್ರತಗಳಿಂದ ತೀರ್ಥಗಳಿಂದ ಅನ್ನದಾನಗಳಿಂದ ಅಷ್ಟು ಹೋಗಲ್ಲ, ಭೂದಾನದಿಂದ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪೃಥಿವೀಂ ಸಸಸಂಪೂರ್ಣಾಂ ಯೋ ದದಾತಿ ದ್ವಿಜಾತಯೇ ಸ ಪ್ರಯಾತಿ ಇಂದ್ರಭವನಂ ಪೂಜ್ಯಮಾನಃ ಸುರಾಸುರೈಹಿ. ವಿಶೇಷವಾಗಿ ಯಾರಾದರೆ ಒಳ್ಳೆ ಸಸ್ಯಶ್ಯಾಮಲವಾಗಿರತಕ್ಕಂಥ ಒಂದು ಫಲದಿಂದ ಕೂಡಿಕೊಂಡಿರತಕ್ಕಂಥ ಭೂಮಿಯನ್ನು ಬ್ರಾಹ್ಮಣರು ಯಾರು ಕೊಡ್ತಾರೋ ಅವರು ಇಂದ್ರದೇವರ ಭವನಕ್ಕೆ ಹೋಗಿ ಅಲ್ಲಿ ದೇವತೆಗಳಿಂದ ಪೂಜ್ಯರಾಗ್ತಾರೆ. ನಂತರ ಅತ್ಯಲ್ಪ ಫಲದಾನಿ ಸ್ಯುಃ ಅನ್ಯದಾನಾನಿ ಕಶ್ಯಪ ಪೃಥಿವೀ ದಾನಜಂ ಪುಣ್ಯಂ ಮಹನ್ಯಹನಿ ವರ್ಧತೆ. ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಮಿಕ್ಕ ದಾನಗಳೆಲ್ಲ ಕೊಟ್ಟ ಮೇಲೆ ಅವು ಖರ್ಚಾಗಿ ಹಾಳಾಗ್ತಾ ಹೋಗಬೇಕೆ, ಭೂದಾನ ಮಾತ್ರ ಕೊಟ್ಟ ಮೇಲೆ ದಿನೇ ದಿನೇ ವೃದ್ಧಿಯಾಗುತ್ತೆ. ಯಾಕೆ? ಕೊಟ್ಟದ್ದು ಬ್ರಾಹ್ಮಣರಿಗೆ, ಆ ಬ್ರಾಹ್ಮಣರಲ್ಲಿ ವಾಸ ಮಾಡಿಕೊಂಡು ನಿತ್ಯ ಶಾಸ್ತ್ರ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇವರು ಕೊಟ್ಟ ದಾನದ್ದು ಫಲ ಕೋಟಿ ಕೋಟಿ ಪಟ್ಟು ಬೆಳೀತಾ ಇರುತ್ತೆ. ನಂತರ ಹೇಳ್ತಾ ಇದ್ದಾರೆ, ಅನ್ಯೇಷಾಂ ಭೂಮಿದಾನಾರ್ಥಂ ಗೋದಾನಂ ಕಥಿತಂ ಭಯ ಮಯ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಭೂದಾನವನ್ನು ಮಾಡಬೇಕು, ಗೋದಾನವನ್ನು ಮಾಡಬೇಕು, ಕೊನೆಯ ಕಾಲದಲ್ಲಿ ಗೋದಾನ ಮಾಡಬೇಕು. ನಂತರ ರುದ್ರದೇನಂ ಪ್ರದಾಪಯೇತ್ ಅಂದರೆ ಮೃತ್ಯು ಮತ್ತು ಕಷ್ಟಗಳನ್ನು ಗೆಲ್ಲಬೇಕಾದರೆ ಒಂದು ಹಸಿ ಕೊಡಬೇಕು. ಋಣಧೇನುಂ ತಥೋದತ್ವ ಅನೇಕ ಋಣಗಳಿಂದ ಮುಕ್ತನಾಗಬೇಕಾದರೆ ಒಂದು ಆಕಳು ಕೊಡಬೇಕು. ನಂತರ ದತ್ವ ಮೋಕ್ಷಧೇನುಂ ಪ್ರದಾಪಯೇತ್ ಮೋಕ್ಷವನ್ನು ಪಡೆಯಲಿಕ್ಕೆ ಇನ್ನೊಂದು ಹಸುವನ್ನು ದಾನ ಕೊಡಬೇಕು. ಇಷ್ಟು ಹೇಳಿ ಕೊನೆಗೆ ದದ್ಯಾತ್ ವೈತರಣೀಂ ಧೇನುಂ ವಿಶೇಷ ವಿಧಿನಾ ಖಗ ತಾರಯಂತಿ ನರಂ ಗಾವಃ ತ್ರಿವಿಧಾಚ್ಚೈವ ಪಾತಕಾತ್. ವಿಶೇಷವಾದ ವೈತರಣಿ ಇದೇನು ಅಂತ, ಈ ವ್ಯಕ್ತಿ ವೈತರಣಿ ಹತ್ರ ಹೋದಾಗ ದಾಟಿಸಲಿಕ್ಕೆ ಬೇಕಾದಂಥ ಪುಣ್ಯವನ್ನು ಆ ಆಕಳು ಕೊಡುತ್ತೆ. ಆದ ಕಾರಣ ಬಾಲತ್ವೇ ಯಚ್ಚ ಕೌಮಾರೇ ಯತ್ ಪಾಪಂ ಯೌವನೇ ಕೃತಂ ವಯಃ ಪರಿಣಿತೌ ಯಚ್ಚ ಯಚ್ಚ ಜನ್ಮಾಂತರಿಷ್ವಪಿ ಯನ್ನಿಶಾಯಾಂ ತಥಾ ಪ್ರಾತಃ ಯನ್ಮಧ್ಯಾಹ್ನ ಅಪರಾಹ್ನಯೋ ಸಂಧಯೋರ್ ಯತ್ಕೃತಂ ಪಾಪಂ ಕಾಯೇನ ಮನಸಾಗಿರ ಧತ್ವಾ ದೇನುಂ ಸಕರದ್ವಾಪಿ ಕಪಿಲಾಂ ಕ್ಷೀರ ಸಂಯುತಾಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಹುಡುಗರಾಗಿದ್ದಾಗ ಕೌಮಾರಾವಸ್ಥೆಯಲ್ಲಿ ಯೌವನದಲ್ಲಿ ವಯಸ್ಸಾದ ಮೇಲೆ ಹಾಗೂ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪ, ಇನ್ನು ಸಂಧ್ಯಗಳಲ್ಲಿ ಹಗಲಲ್ಲಿ ರಾತ್ರಿಯಲ್ಲಿ ಮಾಡಿರತಕ್ಕಂಥ ಪಾಪಗಳು, ಮನಸ್ಸಿನಿಂದ ವಾಕಿನಿಂದ ಶರೀರದಿಂದ ಮಾಡಿದ ಪಾಪಗಳು, ಒಳ್ಳೆ ಕಪಿಲಧೇನು ಕಪಿಲ ಗೋವು, ಅದಕ್ಕೆ ವಿಶೇಷವಾದ ಕರು ಇರಬೇಕು, ಅದನ್ನು ವಿಶೇಷವಾಗಿ ಕ್ಷೀರ ತುಂಬಿರಬೇಕು. ಅಂಥ ಧೇನುವನ್ನು ಯಾರು ದಾನ ಕೊಡ್ತಾರೋ, ಇವಾಗ ಹೇಳಿದ್ದೆ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಸೋಪಸ್ಕರಾಂ ಸವತ್ಸಾಂ ಚ ತಪೋವೃತ್ತ ಸಮನ್ವಿತೆ ಬ್ರಾಹ್ಮಣೇ ವೇದ ಬುಧಿಷಿ ಸರ್ವಪಾಪೈ ಪ್ರಮುಚ್ಚತೆ. ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣನಾದವನಿಗೆ ದಾನ ಕೊಟ್ಟರೆ ಆ ಹೋದಂಥವರಿಗೆ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ತಾರವರು ಅಂತ ಹೇಳ್ತಾ ಇದ್ದಾರೆ. ಏಕಾ ಗೌಃ ಸ್ವಸ್ಥಚಿತ್ತಸ್ಸಹಿ ಆತುರಸ್ಥ ಚ ಘೋಷತಂ ಸಹಸ್ರಂ ಮ್ರಿಯಮಾಣಸ್ಯ ದತ್ತಂ ಚಿತ್ರ ವಿವರ್ಜಿತಂ. ಇಲ್ಲಿ ಹೇಳ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾಗ ಒಂದು ಗೋದಾನ ಕೊಟ್ಟಿದ್ದು, ರೋಗಿಯಾದಾಗ ಕೊಟ್ಟರೆ ಅದು 100 ಗೋವುಗಳಿಗೆ ಸಮಾನ. ಇನ್ನು ಪೂರ್ಣವಾಗಿ ಸಾಯಲಿಕ್ಕೆ ಸಿದ್ಧ ಆದಾಗ ಒಂದು ಆಕಳು ದಾನ ಮಾಡಿದರೆ ಅದು 1,000 ಗೋದಾನ ಮಾಡಿದ ಫಲ. ನಂತರ ಮೃತಸ್ಯೈತದ ಪುನರ್ಲಕ್ಷಂ ವಿಧಿಭೂತಂ ತತ್ಸಮಂ. ಇನ್ನು ಹೇಳ್ತಾ ಇದ್ದಾರೆ, ಮರಣಾನಂತರ ನಾವು ಒಂದು ಗೋವನ್ನು ದಾನ ಮಾಡಿದರೆ 1,000 ಗೋದಾನ ಮಾಡಿದ ಫಲ, ನಂತರ ವಿಧಿಪೂರ್ವಕವಾಗಿ ದಾನ ಮಾಡಿದರೆ ಇದೇ ಸಮಾನವಾದ ಫಲವನ್ನು ಕೊಡುತ್ತೆ. ತೀರ್ಥ ಪಾತ್ರ ಸಮೋಪೇತಂ ದಾನಮೇಕಂ ಚ ಲಕ್ಷಧಾ. ತೀರ್ಥಕ್ಷೇತ್ರಗಳಲ್ಲಿ ಸತ್ಪಾತ್ರರಿಗೆ ಕೊಡುವ ದಾನ ಗೋದಾನ ಲಕ್ಷ ಗೋದಾನ ಮಾಡಿದ ಫಲ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಪಾತ್ರೇ ದತ್ತಂ ಚ ಯದ್ ದಾನಂ ತಲ್ಲಕ್ಷ ಗುಣಿತಂ ಭವೇತ್ ಧಾತು ಫಲಂ ಅನಂತಂ ಸ್ಯಾತ್ ನ ಪಾತ್ರಸ್ಯ ಪ್ರತಿಗ್ರಹ. ಅದಕ್ಕೆ ಯಾರಾದರೆ ವಿಶೇಷವಾಗಿ ಒಳ್ಳೆ ಯೋಗ್ಯರಾದವರಿಗೆ ಆಕಳನ್ನು ದಾನ ಮಾಡಿದರೆ ಅದು ಲಕ್ಷಾಂತರ ಗೋವುಗಳನ್ನು ಕೊಟ್ಟಷ್ಟು ಫಲ ಬರುತ್ತೆ. ದಾನ ಮಾಡಿದವನಿಗೆ ಅನಂತ ಫಲ ಬರುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಎಂಥವರಿಗೆ ಕೊಡಬೇಕು? ಸ್ವಾಧ್ಯಾಯ ಹೋಮ ಸಂಯುಕ್ತ ಪರಪಾಕ ವಿವರ್ಜಿತ ರತ್ನಪೂರ್ಣಾಮಪಿ ಮಹೀಂ ಪ್ರತಿಗೃಹ್ಯ ನಲಿಪ್ಯತೆ. ಯಾರಾದರೆ ನಿತ್ಯ ಅಧ್ಯಯನಾದಿಗಳು ಪಾಠಾದಿಗಳು ಮಾಡ್ತಾ ಇದ್ದಾರೋ, ಯಾರು ನಿತ್ಯ ಹೋಮಾದಿಗಳನ್ನು ಮಾಡ್ತಾ ಇದ್ದಾರೋ, ಯಾರು ಇನ್ನೊಬ್ಬರ ಅನ್ನವನ್ನು ಬಿಟ್ಟಿದ್ದಾರೋ, ಅವರು ಇಡೀ ರತ್ನಪೂರ್ಣವಾದ ಭೂಮಿಯನ್ನು ಕೊಟ್ಟರು ಅವರಿಗೆ ದೋಷ ಬರಲ್ಲ, ಪ್ರತಿಗ್ರಹ ದೋಷವಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಷಶೀತಾಪಹು ಮಂತ್ರಭಕ್ನಿ ಕಿಂ ದೋಷಭಾಗಿನ. ವಿಷವನ್ನು ನಾಶ ಮಾಡತಕ್ಕಂಥ ಮಂತ್ರ, ಚಳಿಯನ್ನು ನಾಶ ಮಾಡತಕ್ಕಂಥ ಅಗ್ನಿ ಯಾವಾಗಲೂ ಪವಿತ್ರವೇ ಆಗಿದೆ. ಇನ್ನು ಗೋದಾನ ಮಾಡುವಾಗ ಸರಿಯಾದವರಿಗೆ ಕೊಡದಿದ್ದರೆ ಆ ಗೋದಾನ ದಾತಾರಂ ನರಕಂ ನಯೇತ್, ಕೊಟ್ಟವರನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಕುಲೈಕ ಶತ ಸಂಯುಕ್ತಂ ಗೃಹೀತಾರಂ ತು ಪಾತಯೇತ್. ಆ ದಾನ ಸ್ವೀಕಾರ ಮಾಡಿದವರು 101 ತಲೆಗಳಿಂದ ಕೂಡಿಕೊಂಡು ಅವರು ನರಕಕ್ಕೆ ಹೋಗುವಂತೆ ಮಾಡುತ್ತಾರೆ, ವಿಶೇಷವಾಗಿ ಗೋದಾನದಿಂದ. ಅದಕ್ಕೆ ನಾಪಾತ್ರೇ ವಿದುಷಾ ದೇಯ ಆತ್ಮನಶ್ರಯ ಇಚ್ಛತ. ಅಪಾತ್ರರಾದವರಿಗೆ ದಾನಗಳನ್ನು ಕೊಡಬಾರದು ಎಂಬುದನ್ನು ಚೆನ್ನಾಗಿ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಒಂದು ಗೋವನ್ನು ಒಬ್ಬರಿಗೆ ಕೊಡಬೇಕಷ್ಟೇ ಹೊರತು ಅನೇಕ ಜನರಿಗೆ ಕೊಡಬಾರದು. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ಸಾ ವಿಕ್ರೀತ ವಿಭಕ್ತಾವ ದಹತಿ ಆಸಪ್ತಮಂ ಕುಲಂ. ಅದನ್ನು ಅನೇಕ ಜನರಿಗೆ ಕೊಟ್ಟರೆ ಅವರು ಅದನ್ನು ಮಾರಿ ದುಡ್ಡನ್ನು ಹಂಚಿಕೊಳ್ತಾರೆ. ಅಂಥ ಆಕಳು ಇಡೀ ಎಲ್ಲರ ಕುಲಗಳನ್ನು ನಾಶ ಮಾಡಿಬಿಡುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಈ ಗೋದಾನ ಕೊಡಬೇಕಾದ ಕ್ರಮವನ್ನೆಲ್ಲ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾನೆ. ಕೃಷ್ಣಾಂ ಪಾಟಲಂ ವಾಪಿ ಧೇನುಂ ಕುರಿಯಾದಲಂಕೃತಾಂ ಸ್ವರ್ಣಶೃಂಗೀಂ ರೌಪ್ಯಖುರಾಂ ಕಾಂಸಪಾತ್ರೋಪದೋಹಿನೀಂ ಕೃಷ್ಣವಸ್ತ್ರಯುಗಚ್ಛನ್ನಾಂ ಕಂಠಘಂಟಾ ಸಮನ್ವಿತಾಂ ಕಾರ್ಪಾಸೋಪರಿ ಸಂಸ್ಥಾಪ್ಯ ತಾಮ್ರಪಾತ್ರಂ ಸಚೈಲಕಂ. ಒಳ್ಳೆ ಆಕಳು, ವಿಶೇಷವಾಗಿ ಕಪ್ಪು ಅಥವಾ ನಸು ಕೆಂಪು ಬಣ್ಣದ ಆ ಗೋವನ್ನು ಅಲಂಕರಿಸಿ ಆ ಕೊಂಬಿಗೆ ಬಂಗಾರದ ಆಭರಣ ಹಾಕಿ ಬೆಳ್ಳಿಯ ಗೊರಸು ಮತ್ತು ಕಾಲಿಗೆ ವಿಶೇಷವಾಗಿರತಕ್ಕಂಥ ಬೆಳ್ಳಿಯ ವಿಶೇಷವಾದಂಥ ಸರಪಳಿ, ಅದರ ಪಾದಕ್ಕೆ ಬೆಳ್ಳಿ ಗೊರಸು ಹಾಕಬೇಕು. ನಂತರ ಕಂಚಿನ ಪಾತ್ರೆಗೆ ಹಾಲು ಕರಿಯಬೇಕು. ನಂತರ ಒಳ್ಳೆ ವಸ್ತ್ರಗಳನ್ನು ಆಕಳಿಗೆ ಹೊದಿಸಬೇಕು. ಕುತ್ತಿಗೆಯಲ್ಲಿ ಗಂಟೆಯನ್ನು ಕಟ್ಟಿರಬೇಕು. ವಿಶೇಷವಾಗಿ ಅಲ್ಲಿ ಹತ್ತಿಯನ್ನು ಹಾಸಿ ಆ ಹತ್ತಿಯ ಮೇಲೆ ಈ ಆಕಳನ್ನು ಕೂಡಿಸಬೇಕು, ಮಲಗಿಸಬೇಕು. ನಂತರ ವಿಶೇಷವಾಗಿರತಕ್ಕಂಥ ಯಮಂ ಹೈಮಂ ನಸೆತ್ತತ್ರ ಲೋಹದಂಡ ಸಮನ್ವಿತಂ. ಆ ಹತ್ತಿಯ ಮೇಲೆ ವಿಶೇಷವಾಗಿ ತಾಮ್ರ ಪಾತ್ರವನ್ನು ಇಟ್ಟು ನಂತರ ಅಲ್ಲಿ ಯಮಧರ್ಮರಾಜರ ಪೂಜಾ ಮಾಡಿ ಅಲ್ಲಿ ನಾವೆಯನ್ನು ಮಾಡಿ ಅದನ್ನು ಅಲ್ಲೊಂದು ಕುಣಿಯನ್ನು ತೋಡಿ ನೀರನ್ನು ಹಾಕಿ ಅಲ್ಲಿ ನಾವೆಯನ್ನು ಇಟ್ಟು ನಂತರ ವಿಶೇಷವಾಗಿ ಧೇನುವನ್ನು ಅಲ್ಲಿ ಸಂಕಲ್ಪ ಮಾಡಬೇಕು ವಿಧಿವಿಧಾನದಂತೆ. ಬ್ರಾಹ್ಮಣನಿಗೆ ವಸ್ತ್ರಾಲಂಕಾರ ಕೊಡಬೇಕು, ಗಂಧ ಪುಷ್ಪಾಕ್ಷತಾದಿಗಳನ್ನು ಕೊಡಬೇಕು. ಆಕಳ ಪುಚ್ಛವನ್ನು ಹಿಡಿದುಕೊಂಡು, ಆ ನಾವೆಯನ್ನು ಹಿಡಿದುಕೊಂಡು ವಿಪ್ರನಿಗೆ ಹೇಳಬೇಕು. ಭವಸಾಗರಮಜ್ಞಾನಾಂ ಶೋಕತಾಪೋರ್ಮಿ ದುಃಖಿನಾಂ ತ್ರಾತಾತ್ವಂ ಹಿ ಜಗನ್ನಾಥ ಶರಣಾಗತ ವತ್ಸಲ. ಹೇ ಜಗನ್ನಾಥ ಶ್ರೀಹರೇ, ನಾವೆಲ್ಲ ವಿಶೇಷವಾಗಿ ಈ ಸಂಸಾರ ಸಾಗರದಲ್ಲಿ ಬಿದ್ದು ಈ ಒಂದು ಶೋಕದಿಂದ ನಾವು ದುಃಖ ಪಡ್ತಾ ಇದ್ದೀವಿ. ನನ್ನನ್ನು ರಕ್ಷಣೆ ಮಾಡುವುದು ನೀನೊಬ್ಬನೇ ಹರಿಯೇ. ವಿಷ್ಣು ರೂಪ ದ್ವಿಜಶ್ರೇಷ್ಠ ಮಾಮುದ್ಧರ ಮಹೀಸುರ ಸದಕ್ಷಿಣಾ ಮಯಾ ದತ್ತ ತುಭ್ಯಂ ವೈತರಣೀಂ ನಮಃ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಬ್ರಾಹ್ಮಣ, ಬ್ರಾಹ್ಮಣಾಂತರ್ಯಾಮಿ ಹರಿಯೇ, ನಮ್ಮನ್ನು ಉದ್ಧಾರ ಮಾಡು. ದಕ್ಷಿಣ ಸಹಿತವಾಗಿ ಗೋವನ್ನು ಕೊಡ್ತಾ ಇದ್ದೇನೆ. ನಮ್ಮವರು ಆ ವೈತರಣಿಯನ್ನು ದಾಟುವಾಗ ಅನುಗ್ರಹ ಮಾಡಬೇಕು. ಯಮಮಾರ್ಗೇ ಭಯಾಘೋರೇ ತಾಂ ನದೀಂ ಶತಯೋಜನಾಂ ತರ್ತು ಕಾಮೋ ದದ್ಯಾಂ ಏತಾಂ ತುಭ್ಯಂ ವೈತರಣೇ ನಮಃ. ಯಮಮಾರ್ಗದಲ್ಲಿ ಬರತಕ್ಕಂಥ ಮಹಾಘೋರವಾಗಿರತಕ್ಕಂಥ ನದಿ 100 ಯೋಜನ ದೂರ ಅಗಲ ಇರತಕ್ಕಂಥ, ಅದನ್ನು ದಾಟಬೇಕು ಅಂತ ನಾನು ಈ ಗೋದಾನವನ್ನು ಕೊಡ್ತಾ ಇದ್ದೇನೆ. ಧೇನುಕೇ ಮಾಂ ಪ್ರತಿಕ್ಷಸ್ವ ಯಮರಾಜ ಮಹಾಪಥೆ ಉತ್ತಾರಣಾರ್ಥಂ ದೇವೇಶಿ ವೈತರಣ್ಯ ನಮೋಸ್ತದೆ. ವಿಶೇಷವಾಗಿರತಕ್ಕಂಥ ಆಕಳಿಗೆ ನಮಸ್ಕಾರ ಮಾಡಬೇಕಂತೆ. ಯಮಧರ್ಮರಾಜರ ಮಹಾಮಾರ್ಗದಲ್ಲಿ ಆ ಒಂದು ವೈತರಣಿ ಇದೆ, ನೀನು ನನ್ನ ದಾಟಿಸಬೇಕು. ಗಾವೋಮಿ ಅಗ್ರತ ಸಂತು ಗಾವೋಮಿ ಸಂತು ಪೃಷ್ಠತಃ ಗಾವೋಮಿ ಹೃದಯ ಸಂತು ಗವಾಂ ಮಧ್ಯೆ ವಸಾಮ್ಯಹಂ. ಗೋವುಗಳು ನನ್ನ ಮುಂದೆ ಹಿಂದೆ ಎರಡೂ ಕಡೆ ಇರಲಿ, ನನ್ನ ಹೃದಯದಲ್ಲಿ ಇರಲಿ, ಗೋವುಗಳ ಮಧ್ಯೆ ನಾನು ವಾಸ ಮಾಡುವಂತೆ ಆಗಲಿ ಅಂತ ಕೇಳಿಕೋಬೇಕು. ಯಾ ಲಕ್ಷ್ಮೀ ಸರ್ವಭೂತಾನಾಂ ಯಾ ಚ ದೇವೇ ಪ್ರತಿಷ್ಠಿತ ಧೇನು ರೂಪೇಣ ಸಾ ದೇವಿ ಮಮ ಪಾಪಂ ವ್ಯವಹತು. ಇಂದ್ರಾದಿ ದೇವತೆಗಳಲ್ಲಿ, ರಾಜರಲ್ಲಿ, ಎಲ್ಲರಲ್ಲಿ ವಾಸ ಮಾಡುವಂಥ ಲಕ್ಷ್ಮೀದೇವಿ, ನೀನು ವಿಶೇಷವಾಗಿ ಹಸುವಿನ ರೂಪದಲ್ಲಿದ್ದು ನನ್ನ ಪಾಪಗಳನ್ನು ನಾಶ ಮಾಡು. ಇತಿ ಮಂತ್ರೈಶ್ಚ ಸಂಪ್ರಾರ್ಥ್ಯ ಸಾಂಜಲಿಹಿ ಧೇನುಕಾಂ ಯಮಂ ಸರ್ವಂ ಪ್ರತಿಕ್ಷಣೀಕೃತ್ಯ ಬ್ರಾಹ್ಮಣಾಯ ನಿವೇದಯೇತ್. ಈ ರೀತಿ ಮಂತ್ರದಿಂದ ಪ್ರಾರ್ಥನೆ ಮಾಡಿ, ಕೈ ಜೋಡಿಸಿ ಯಮಧರ್ಮರಾಜರನ್ನು ಪ್ರಾರ್ಥನೆ ಮಾಡಿ, ಪ್ರದಕ್ಷಿಣೆ ಮಾಡಿ ಬ್ರಾಹ್ಮಣನಿಗೆ ಎಲ್ಲವೂ ಕೊಡಬೇಕು. ಇದು ಗೋದಾನದ ಕ್ರಮ. ಇನ್ನು ಮುಂದೆ ಹೇಳ್ತಾರೆ, ಏವಂ ದದ್ಯಾತ ವಿಧಾನೇನ ಯೋಗಾಂ ವೈತರಣೀಂ ಖಗ ಸಯಾತಿ ಧರ್ಮ ಮಾರ್ಗೇಣ ಧರ್ಮರಾಜ ಸಭಾಂತರೇ. ಯಾರಾದರೂ ವಿಧಿಪೂರ್ವಕವಾಗಿ ಗೋದಾನವನ್ನು ಮಾಡುತ್ತಾರೋ ಅಂಥ ಧರ್ಮಿಷ್ಠರು ಹೋಗುವ ಮಾರ್ಗದಲ್ಲಿ ಅವರು ಹೋಗಿ ಧರ್ಮರಾಜನ ಸಭೆಯಲ್ಲಿ ಹೋಗ್ತಾರೆ. ಸ್ವಸ್ಥಾವಸ್ಥ ಶರೀರೇತು ವೈತರಣ್ಯಾಮೃತಂ ಚರೇತ್ ದೇಯಾಚ ವಿದುಷಾಧೇನು ತಾಂ ನದೀಂ ತರ್ತುಮಿಚ್ಛತ. ತನ್ನ ಶರೀರ ಚೆನ್ನಾಗಿರುವಾಗಲೇನೆ ವೈತರಣಿ ವ್ರತವನ್ನು ಮಾಡಬೇಕು. ವೈತರಣಿ ನದಿಯನ್ನು ದಾಟ ಮಾಡಲಿಕ್ಕೆ ಇಚ್ಛಾ ಪಡುವಂಥವರು ಧೇನುದಾನವನ್ನು ಕೊಡಬೇಕು. ಸಾ ನಾಯಾತಿ ಮಹಾಮಾರ್ಗೇ ಗೋದಾನೇನ ನದೀ ಖಗ ತಸ್ಮಾದವಶ್ಯಂ ದಾತವ್ಯಂ ಪುಣ್ಯಕಾಲೇಶು ಸರ್ವದಾ. ವೈತರಣಿ ಗೋದಾನ ಮಾಡಿದ್ದರಿಂದ ಆ ನದಿ ಇವರಿಗೆ ಸಿಗೋದಿಲ್ಲ. ವೈತರಣಿ ಸಿಕ್ಕಿದರೂ ಕೂಡ ಶುದ್ಧವಾದ ನದಿಯಾಗೆ ಸಿಗುತ್ತಷ್ಟು, ಇವ್ರದಿನೊಂದಲ್ಲ, ಸುಲಭವಾಗಿ ದೋಣಿಯಿಂದ ದಾಟಿಕೊಂಡು ಹೋಗಬಹುದು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಗಂಗಾದಿ ಸರ್ವತೀರ್ಥೇಶು ಬ್ರಾಹ್ಮಣ ವಸತೇಶು ಚ ಚಂದ್ರ ಸೂರ್ಯೋಪರಾಗೇಶು ಸಂಕ್ರಾಂತವು ದರ್ಶಭಾಸರೇ ಅಯನೇ ವಿಷುವೇ ಚೈವ ವ್ಯತಿಪಾತೆ ಯುಗಾದಿಷು ಅಯನೇಶು ಅನ್ಯೇಷು ಪುಣ್ಯ ಕಾಲೇಶು ಸಂಕ್ರಾಂತವು ದರ್ಶವಾಸರೆ ಯದೈವ ಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾಪ್ಯತೆ ಯದಾ ಸಯೇವ ಪುಣ್ಯಕಾಲ ಸ್ಯಾತ್ ಯತ ಸಂಪತ್ತಿರಸ್ಥಿರ. ಯಾವಾಗಾದರೆ ಗಂಗಾದಿ ತೀರ್ಥಗಳಿಗೆ ಹೋಗ್ತಾರೋ, ಬ್ರಾಹ್ಮಣರು ಬ್ರಾಹ್ಮಣರ ನಿವಾಸ ಸ್ಥಾನಕ್ಕೆ ಹೋಗ್ತೀವೋ, ಅಥವಾ ಚಂದ್ರ ಸೂರ್ಯರ ಗ್ರಹಣ ಕಾಲ ಬರುತ್ತೋ, ಸಂಕ್ರಾಂತಿ, ದರ್ಶ, ನಂತರ ಅಯನ, ನಾನಾ ರೀತಿಯಾದ ಉತ್ತರಾಯಣ ದಕ್ಷಿಣಾಯನ ಪುಣ್ಯಕಾಲ, ನಂತರ ವಿಶೇಷವಾಗಿ ವಿಷು, ವ್ಯತಿಪಾತ, ಯುಗಾದಿ ಮೊದಲಾದ ತಿಥಿಗಳಲ್ಲಿ, ನಂತರ ಅಮಾವಾಸ್ಯ, ಹುಣ್ಣಿಮೆ ಮೊದಲಾದ ಪರ್ವಕಾಲಗಳಲ್ಲಿ, ಯಾವಾಗಾದರೆ ಇವರಿಗೆ ಸಂಕ್ರಾಂತಿಯಲ್ಲಿ, ದರ್ಶ ತಿಥಿಯಲ್ಲಿ, ಬೇರೆ ಪುಣ್ಯಕಾಲಗಳಲ್ಲಿ ಯಾವಾಗ ನಮಗೆ ಶ್ರದ್ಧೆ ಬರುತ್ತೋ, ಯಾವಾಗ ಪುಣ್ಯಕಾಲ ಬರುತ್ತೋ, ಸಂಪತ್ತು ಇರುವಾಗಲೇ ಕೊಡಬೇಕು, ಯಾಕೆ ಸಂಪತ್ತು ಸ್ಥಿರವಾದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಗೃಹೀತ ದಾನ ಪಾಥೇಯ ಸುಖಂ ಯಾತಿ ಮಹಾಧ್ವನಿ ಅನ್ಯಥಾ ಕ್ಲಿಶ್ಯತೆ ಜಂತು ಪಾಥೇಯ ರಹಿತ ಪಥಿ. ಈ ದಾನಗಳು ಕೊಟ್ಟರೆ ಹೋದವರು ಚೆನ್ನಾಗಿ ಹೋಗ್ತಾರೆ, ಇಲ್ಲದಿದ್ದರೆ ತುಂಬ ಕಷ್ಟಪಡ್ತಾರೆ. ಆತ್ಮವಿತ್ತಾನುಸಾರೇಣ ತತ್ರ ದಾನಮನಂತಕಂ ದೇಯಂ ವಿಪ್ರಾಯ ವಿದುಷೇ ಸ್ವಾತ್ಮನ ಶ್ರೇಯೇ ಇಚ್ಛತ. ಯಾರು ತಮ್ಮ ಶ್ರೇಯಸ್ಸನ್ನು ಬಯಸ್ತಾರೋ ಅವರು ತಮ್ಮ ದುಡ್ಡಿಗೆ ತಕ್ಕಂತೆ ದಾನ ಅನಂತ ಮಾಡಿದರೆ ದಾನ ಅನಂತವಾಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯಾನಿ ಯಾನಿ ಚ ದಾನಾನಿ ದತ್ತಾನಿ ಭುವಿ ಮಾನವೈಹಿ ಯಮಲೋಕ ಪಥೇತಾನಿ ಹಿ ಉಪತಿಷ್ಠಂತಿ ಚಾಗ್ರತಃ. ಯಾವ ಯಾವ ದಾನಗಳನ್ನು ಮನುಷ್ಯರು ಈ ಭೂಮಿಯಲ್ಲಿ ಮಾಡುತ್ತಾರೋ ಅದು ಯಮಮಾರ್ಗಕ್ಕೆ ಹೋಗುವಾಗ ಅವೆಲ್ಲವೂ ಫಲ ಕೊಡತಾ ಬರುತ್ತೆ. ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ ಯಸ್ತತ್ ಪ್ರಾಪ್ಯ ಚರೇ ಧರ್ಮಂ ಸಯಾತಿ ಪರಮಾಂಗತಿ. ಮಹಾಪುಣ್ಯ ಪ್ರಭಾವದಿಂದ ಈ ಮನುಷ್ಯ ಶರೀರ ಬರುತ್ತೆ. ಯಾರಾದರೆ ಈ ಶರೀರ ಬಂದ ಮೇಲೆ ಒಳ್ಳೆ ವಿಶೇಷವಾಗಿರತಕ್ಕಂಥ ಧರ್ಮವನ್ನು ಆಚರಣೆ ಮಾಡುತ್ತಾರೋ ಅವರು ಸದ್ಗತಿಯನ್ನು ಪಡೆಯುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅವಜ್ಞಾಯ ನರೋ ಧರ್ಮಂ ದುಃಖ ಮಾಯಾತಿ ಯಾತಿ ಚ. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಯಾರಾದರೆ ಈ ದಾನಾದಿಗಳನ್ನು ಅವಮಾನ ಮಾಡುತ್ತಾರೋ ಅವರ ಮಾರ್ಗದಲ್ಲಿ ಭೀಕರವಾದ ದುಃಖವನ್ನು ಪಡೆಯಬೇಕಾಗುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಧನಪುತ್ರ ಕಲತ್ರಾದಿ ಶರೀರಮಿ ಬಾಂಧವಾ ಅನಿತ್ಯಂ ಸರ್ವಮೇವೇದಂ ತಸ್ಮಾತ್ ಧರ್ಮಂ ಸಮಾಚರೇತ್. ದುಡ್ಡು, ಮಕ್ಕಳು, ಹೆಂಡತಿ, ಗಂಡ ಎಲ್ಲರೂ ಅನಿತ್ಯ, ಹೋಗಿಬಿಡ್ತಾರೆ. ಆದ್ದರಿಂದ ಧರ್ಮ ನಿತ್ಯವಾಗಿರುತ್ತೆ, ಧರ್ಮವನ್ನು ಮಾಡಿ. ತಾವತ್ ಬಂಧು ಪಿತಾ ತಾವತ್ ಯಾವಜ್ಜೀವತಿ ಮಾನವ ಮೃತಾನಾಂ ಅಂತರಂ ಜ್ಞಾತ್ವ ಕ್ಷಣಾ ಸ್ನೇಹೋ ನಿವರ್ತತೆ. ಬದುಕಿರೋವರಿಗೆ ಎಲ್ಲರಿಗೆ ಅವರ ಮೇಲೆ ಪ್ರೀತಿ ಇರುತ್ತೆ, ಪ್ರಾಣ ಹೋದ ಕೂಡಲೇ ಸ್ನೇಹವೆಲ್ಲ ಹೊರಟೋಗುತ್ತೆ. ನಂತರ ಹೇಳ್ತಾ ಇದ್ದಾರೆ, ಆತ್ಮೈವ ಹಿ ಆತ್ಮನೋ ಬಂಧುರಿತಿ ವಿದ್ಯಾನ್ ಮೋಹೋನ್ಮೋಹ ಜೀವನ್ನಪೀತಿ ಸಂಚಿತ್ಯ ಮೃತಾನಾಂ ಕಪ್ರದಸ್ಸತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಬದುಕಿರುವಾಗಲೇನೆ ತನಗೆ ತಾನೇ ಬಂಧು ಅಂತ ಶಾಸ್ತ್ರ ಹೇಳುತ್ತೆ. ಪರಲೋಕ ಸಾಧನೆ ಮಾಡ್ಕೋಬೇಕು ಅಂತ ಸತ್ತ ಮೇಲೆ ಇನ್ನು ಏನು ವಿಶೇಷವಾಗಿ ದಾನಗಳು ಮಾಡಲಿಕ್ಕೆ ಸಾಧ್ಯ? ಯಾರು ಹಿಂದೆ ಬರುತ್ತಾರೆ? ಏವಂ ಜಾನನ್ನಿದಂ ಸರ್ವಂ ಸ್ವಹಸ್ತೇ ನೈವ ದೀಯತಾಂ ಅನಿತ್ಯಂ ಜೀವಿತಂ ಯಸ್ಮಾತ್ ಪಶ್ಚಾತ್ ಕೋಪಿನ ದಸ್ಯತಿ. ಈ ರೀತಿ ತಿಳ್ಕೊಂಡು ನಾನು ಅನಿತ್ಯ ಹೊರಡಬೇಕು ಅಂತ ತಿಳ್ಕೊಂಡು ದಾನಾದಿಗಳು ತನ್ನ ಕೈಯಿಂದಲೇ ಕೊಡಬೇಕು, ಹೋದ ಮೇಲೆ ಏನೂ ಕೊಡಲಿಕ್ಕಾಗಲ್ಲ. ಮೃತಂ ಶರೀರ ಮುತ್ಸೃಜ್ಯ ಕಷ್ಟಲೋಷ್ಟ ಸಮಂಕ್ಷಿತೌ ವಿಮುಖಾ ಬಾಂಧವಾ ಯಾಂತಿ ಧರ್ಮಸ್ಥಮನುಗಚ್ಛತಿ. ವಿಶೇಷವಾಗಿ ಸತ್ತವರ ಶರೀರ ಮಣ್ಣಿನ ಹೆಂಟಿಗೆ ಅಥವಾ ಒಳ್ಳೆ ಕಲ್ಲಿಗೆ ಸಮಾನ ಅಂತ ಹೇಳಿ ಭೂಮಿಯ ಮೇಲೆ ಬಿಟ್ಟು ಹೋಗಿಬಿಡುತ್ತಾರೆ ಮುಖ ತಿರುಗಿಸ್ಕೊಂಡು ಬಂಧುಗಳೆಲ್ಲ. ಧರ್ಮ ಮಾತ್ರ ಅವನ ಜೊತೆಗೆ ಹೋಗುತ್ತೆ, ಧರ್ಮ ಮಾಡಬೇಕು. ಗೃಹಾದರ್ಥಾ ನಿವರ್ತಂತೆ ಸ್ಮಶಾನಾತ್ ಸರ್ವಬಾಂಧವಾ ಶುಭಾಶುಭಂ ಕೃತಂ ಕರ್ಮ ಗಚ್ಛಂತಮನುಗಚ್ಛತಿ. ಶರೀರ ಬಿದ್ದಾಗ ಮನೆಯಿಂದನೇ ದುಡ್ಡು ಬಿಟ್ಟು ಹೋಗುತ್ತೆ, ಸ್ಮಶಾನದಿಂದ ಬಾಂಧವರು ಬಿಟ್ಟು ಹೋಗ್ತದೆ. ತಾವು ಮಾಡಿದ ಪುಣ್ಯ ಪಾಪಗಳು ಮಾತ್ರ ಹೋಗತಕ್ಕ ಜೀವಿಯನ್ನು ಅನುಸರಿಸಿ ಬರುತ್ತವೆ. ಶರೀರಂ ವಕ್ರಿನಾ ದಗ್ಧಂ ಕೃತಂ ಕರ್ಮ ಸಹಸ್ಥಿತಂ ಪುಣ್ಯಂ ವಾ ಇದಿವಾ ಪಾಪಂ ಭುಂಕ್ತೆ ಸರ್ವತ್ರ ಮಾನವ. ಈ ಶರೀರ ಅಗ್ನಿಯಲ್ಲಿ ದಗ್ಧ ಆಗುತ್ತೆ, ಮಾಡಿದ ಕರ್ಮ ಮಾತ್ರ ಜೊತೆಯಲ್ಲಿ ಬರುತ್ತೆ. ಅದು ಪುಣ್ಯ ಮಾಡಿರಲಿ ಪಾಪ ಮಾಡಿರಲಿ ಅದನ್ನು ಮಾನವನು ಎಲ್ಲಿದ್ದರೂ ಅನುಭವಿಸಬೇಕಾಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ನಂತರ ನಕೋಪಿ ಕಸ್ಯಚಿತ್ ಬಂಧು ಸಂಸಾರೇ ದುಃಖ ಸಾಗರೆ ಆಯಾತಿ ಕರ್ಮ ಸಂಬಂಧಾತ್ ಯಾತಿ ಕರ್ಮ ಕ್ಷಯೇ ಪುನಃ. ನಮಗೆ ಕರ್ಮ ಸಂಬಂಧ ಇರೋವರೆಗೆ ಬಂಧುಗಳು ಬರ್ತಾರೆ, ಕರ್ಮ ಹೋದ ಕೂಡಲೇ ಅವರ ಸಂಬಂಧ ಬಿಟ್ಟು ಹೋಗುತ್ತೆ. ಹೇಳ್ತಾರೆ, ಮಾತೃ ಪಿತೃ ಸುತ್ತ ಭ್ರಾತೃ ಬಂಧು ಧಾರಾದಿ ಸಂಗಮ ಪ್ರಪಾಯಾಮಿವ ಜಂತೂನಾಂ ನದ್ಯಾಂ ಕಾಷ್ಟೌಘವಚ್ಚಲಃ. ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರು ಪತ್ನಿ ಪುತ್ರ ಗಂಡ ಎಲ್ಲರ ಸಂಬಂಧ ಯಾವಾಗಲೂ ಸರಿ. ನೀರಲ್ಲಿ ಕಟ್ಟಿಗೆಗಳು ಹಾಕಿದರೆ ಒಂದಕ್ಕೊಂದು ಎಷ್ಟರವರೆಗಿರುತ್ತೆ? ಪ್ರವಾಹ ಹೆಚ್ಚಾದರೆ ಹೊರಟು ಹೋಗುತ್ತೆ. ಹಾಗೆ ಕರ್ಮ ಪ್ರವಾಹ ಹೆಚ್ಚಾಗದೇ ಇರುವವರೆಗೂ ಒಟ್ಟಿಗಿರ್ತಾರೆ. ಪ್ರವಾಹ ಜಾಸ್ತಿ ಆದರೆ ಯಾರ ಪಾಡಿಗವರು ಹೊರಟಾಗ್ತಾರೆ ಅಂತ ವಿಶೇಷವಾಗಿ ಹೇಳುತ್ತಾ, ಈ ರೀತಿಯಾಗಿರತಕ್ಕಂಥ ದಾನ ಧರ್ಮಗಳನ್ನು ಮಾಡಿಕೋಬೇಕು. ಒಂದು ವೇಳೆ ಯದಿ ಲೋಭಾನ್ ನಯಚ್ಛಂತಿ ಕಾಲೇಹಿ ಆತುರ ಸಂಜ್ಞಕೆ ಮೃತಾ ಶೋಚಂತಿ ತೇ ಸರ್ವೇ ಕದರ್ಯ ಪಾಪಿನ ಖಗ. ಯಾರಾದರೆ ಮಕ್ಕಳು ಮರಣಕಾಲದಲ್ಲಿ ಲೋಭದಿಂದ ತಂದೆ ತಾಯಿಗಳ ಉದ್ದೇಶವಾಗಿ ದಾನ ಮಾಡಿಲ್ಲವೋ ಆ ಸತ್ತಂಥ ತಂದೆ ತಾಯಿಗಳಿಗೆ ದುಃಖ ಕೊಡದೇ ಇರುವ ಮಕ್ಕಳು ಕೊನೆಯ ಕಾಲದಲ್ಲಿ ತಾವು ದುಃಖವನ್ನು ಪಡಬೇಕಾಗುತ್ತೆ ಅಂತ ಹೇಳಿದಲ್ಲಿಗೆ, ಇತಿ ಶ್ರೀ ಗರುಡ ಪುರಾಣೇ ಆತುರದಾನ ನಿರೂಪಣಂ ನಾಮ ಅಷ್ಟಮೋಧ್ಯಾಯ. ವಿಶೇಷವಾದ ಕೊನೆ ಆತುರ ಕಾಲ, ಪ್ರಾಣತ್ಯಾಗ ಮಾಡುವ ಕಾಲದಲ್ಲಿ ಯಾವ ದಾನ ಕೊಡಬೇಕು ಎಂಬುದನ್ನು ನಿರೂಪಣ ಮಾಡಿದ್ದಾರೆ 8ನೇ ಅಧ್ಯಾಯದಲ್ಲಿ. ನಂತರ 9ನೇ ಅಧ್ಯಾಯ ಹೇಳ್ತಾರೆ, ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ. ಅಯ್ಯ, ಆತುರಕಾಲದ ಕ್ರಿಯಾ ದಾನ ಹೇಳಿದಿರಿ, ಸಾಯುವಾಗ ಮಾಡಬೇಕಾದ ಕೆಲಸ, ಮಕ್ಕಳು ಏನು ಮಾಡಬೇಕು, ಏನು ಮಾಡಿದರೆ ಸದ್ಗತಿಯಾಗುತ್ತೆ, ಅದೆಲ್ಲವನ್ನು ಹೇಳಿ ಅಂತ ಗರುಡದೇವರು ಹೇಳಿದ್ದಕ್ಕೆ ಭಗವಂತ ಉತ್ತರ ಕೊಡತಾ ಇದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ವಿಚಾರ ಹೀಗಿದೆ, ಮಕ್ಕಳು ಅಂತ ಇರ್ತಾರೆ. ಮೊನ್ನೆ ಒಂದು ಇಲ್ಲಿ ನಡೆಯಿತು, ತಂದೆ ಹೋಗಿದ್ದಾನೆ, ಆತನ ಶರೀರಕ್ಕೆ ಅಗ್ನಿ ಕೊಡಲಿಕ್ಕೆ ಮಗನೇ ಬರಲಿಲ್ಲ, ನೀವೇ ಮಾಡಿಬಿಡಿ ಅಂತ ಎಲ್ಲಿಂದಲೋ ಫೋನ್ ಮಾಡುತ್ತಾನೆ. ಇಂಥವರೆಲ್ಲ ಇರುವಾಗ ತನ್ನ ತಂದೆ ಕಾರ್ಯವನ್ನು ತಾನೇ ಮಾಡಬೇಕು ಅಂತ ಮಗನಿಗೆ ಸಂಕಲ್ಪ ಬಂದದ್ದೇ ಆದರೆ ಅವನ ಪತ್ನಿ ಮೊದಲಾದವರೆಲ್ಲ ಅದಕ್ಕೆ ಸಹಕಾರ ಕೊಡೋರಾದರೆ ಅತ್ಯಂತ ಧನ್ಯದವರು. ಆ ರೀತಿಯಾದ ಮಕ್ಕಳನ್ನು ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ವಾಸುದೇವನ್ ಇವಾಗೇನು ಹೋಗಿದ್ದಾರೆ, ಅವರ ಮಗ ಅವರಿಗಾಗಿ ಸದ್ಗತಿಗಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವರ ಪೈಕಿ ಇವರಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ, ಅತ್ಯಂತ ದೈವಭಕ್ತರು ಅಂತ ಕೇಳಿದೆ, ಬಹಳ ಸಂತೋಷ ಆಯಿತು. ಅವರು ಮಾಡತಕ್ಕಂಥ ಕಾರ್ಯ ಭಗವಂತನ ಪ್ರೀತಿಗೆ ಆಗಿ ಆಗಲಿ. ಯಾಕಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳ ಮುಖ ನೋಡಲಿಕ್ಕೆ ಮಕ್ಕಳಿಗಾಗಲ್ಲ, ಅಂಥದ್ದು ತಂದೆ ತಾಯಿಗಳಿಗಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅಂದರೆ ಆ ತಂದೆ ತಾಯಿಗಳ ದುಷ್ಟ ಎಂಬುದನ್ನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಅನೇಕ ಜನ ನೋಡ್ತಾ ಇದ್ದೇವೆ ಇವಾಗ ಕರೋನಾದಿಂದ ತಂದೆ ತಾಯಿಗಳು ಹೋದಾಗ ಮಕ್ಕಳು ಬರೋದೇ ಇಲ್ಲ, ಅವರ ಶರೀರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬರಲ್ಲ, ಹೊರಟೇ ಹೋಗ್ತಾ ಇದ್ದಾರೆ, ಭೀಕರವಾಗಿದೆ. ಅಂತಹ ಕಾಲಕ್ಕೆ ಒಳ್ಳೆ ಕಾರ್ಯವನ್ನು ಮಾಡತಕ್ಕಂಥವರಿಗೆ ಭಗವಂತ ಒಳ್ಳೆಯದು ಮಾಡುತ್ತಾನೆ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತು.